मम वाच मिमां प्रसुक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्माद् ब्रह्मेन्द्ररुद्रादिदेवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावक। हराय भजतानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं ईडे चेतोऽभिमानिनः यूयं सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसंस्कृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुयोत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಭಗವದ್ಗೀತೆ ಅತ್ಯಂತ ವಿಶಿಷ್ಟವಾದಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಶಾಸ್ತ್ರಗ್ರಂಥ. ನ ಗೀತಾ ಸದೃಶಂ ಶಾಸ್ತ್ರಂ, ಭಗವದ್ಗೀತೆಗೆ ಸಮನಾದ ಶಾಸ್ತ್ರ ಮತ್ತೊಂದು ಇಲ್ಲ. ಕಾರಣ ಹೇಳಿದ್ದು ಸ್ವತಃ ಭಗವಂತ. ಭಗವಂತನ ವಿಚಾರ ಹೇಳಿದಾಗಲೇ ಅದಕ್ಕೆ ಮಹತ್ವ ಬರೋದಾದರೆ, ಭಗವಂತನೇ ಹೇಳಿದ ಮಾತು, ಭಗವಂತನೇ ಹೇಳಿದ ಕೃತಿ ಎಂದಾಗ ಅದಕ್ಕೆ ಮತ್ತೊಂದು ಹೋಲಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ, ಪದ್ಮನಾಭನ ಮುಖಪದ್ಮದಿಂದ ಬಂದಂತಹ ಕೃತಿ, ಆದ್ದರಿಂದನೇ ಭಗವದ್ಗೀತೆಗೆ ಅಷ್ಟು ಮಹತ್ವ ಬಂತು. ಒಂದು ಕಡೆಗೆ ಹೇಳಿದವನ ಮಹತ್ವ, ಇನ್ನೊಂದು ಕಡೆಗೆ ಕೇಳಿದವನ ಮಹತ್ವ. ಅರ್ಜುನನು ಲೋಕವೀರ ಅಂತ ಪ್ರಸಿದ್ಧನಾದವನು. ಪಾರ್ಥ ಏವ ಧನುರ್ಧರ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಇಲ್ಲ ನರ ಅಂತ ಏನು ಬರುತ್ತೆ ಅಂತ, ನರನಿಂದ ಆವಿಷ್ಟನಾದವನು ಅರ್ಜುನ, ಇಂದ್ರಾವತಾರ ಅಂಥವನು ಕೇಳೋದಕ್ಕೆ ಕೂತಿದ್ದಾನೆ. ಮೂರು ಲೋಕದ ರಾಜ ಇಂದ್ರ ಅಂದರೆ ಸ್ವರ್ಗಾಧಿಪತಿ, ಸ್ವರ್ಗಾಧಿಪತಿ ಅಂದರೆ ತ್ರಿಲೋಕೇಶ. ಮೂರು ಲೋಕದ ರಾಜ ಕೇಳ್ತಾ ಇರೋದು, ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಹೇಳ್ತಾ ಇರೋದು. ಅಂದರೆ ಅಂಥ ವಕ್ತೃ ಇಲ್ಲ, ಇಂಥ ಶ್ರೋತೃ ಸಿಗೋದು ದುರ್ಲಭ. ಜೊತೆಗೆ ಸಂದರ್ಭ ಅತ್ಯಂತ ವಿಚಿತ್ರವಾದ ಸಂದರ್ಭ. ಯಾವುದೋ ಕಾಲಕ್ಕೆ ಸಮಸ್ಯೆ ಬರೋದು ಬೇರೆ, ಒಂದು ಸಮಸ್ಯೆ ಬಗ್ಗೆ ಮಾತಾಡೋದು ಬೇರೆ, ಅದು ಬಂದಾಗಲೇ ಮಾತಾಡೋದು ಬೇರೆ. ಇನ್ನೇನು ಯುದ್ಧ ಆಗಬೇಕು, ಜನಗಳ ಮಾರಣ ಹೋಮ ನಡೀಬೇಕು. ನೋಡಿ, ಯುದ್ಧ ಆಗುತ್ತೆ ಅನ್ನೋ ಗೊಂದಲಕ್ಕೆ ಎಷ್ಟು ಜನ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯುದ್ಧ ಆಗಬಹುದು, ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ, ಗೊಂದಲದೊಳಗೆ ಜನ ಸಾಕಷ್ಟು ಗಾಬರಿಯಾಗ್ತಾರೆ, ಎಷ್ಟೋ ಜನಗಳು ಸತ್ತು ಹೋಗ್ತಾರೆ. ಅಂಥ ಹೊತ್ತಲ್ಲಿ ಜೀವನ ಮರಣದ ಪ್ರಶ್ನೆ ಇದೆ. ಇಂದಿನ ಯುದ್ಧ ರಂಗದಲ್ಲೇ ಅರ್ಜುನ ಮಾತಾಡೋರು. ಇದನ್ನು ಯುದ್ಧ ಶುರುವಾಗಬೇಕು ಆ ಸಮಯದೊಳಗೆ. ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ, ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು ಆ ಹೊತ್ತಲ್ಲಿ ಪ್ರಶ್ನೆ ಮಾಡುತ್ತಾರೆ. ಸೊ ಒಂದಕ್ಕಿಂತ ಒಂದು ಅನುಕೂಲವಾದ ಪ್ರಸಂಗಗಳು, ಹೇಳತಕ್ಕಂಥ ಭಗವಂತ, ಕೇಳತಕ್ಕಂಥ ಭಗವದ್ಭಕ್ತ, ಇನ್ನೊಂದು ಭಗವದ್ವೇಷಗಳ ಮೇಲೆ ಯುದ್ಧ ಸಾರಿರತಕ್ಕಂಥ ಸನ್ನಿವೇಶ ಆ ಸಮಯದಲ್ಲಿ ಬಂದಿದ್ದರಿಂದಲೇ ಭಗವದ್ಗೀತೆಗೆ ಅಷ್ಟು ಮಹತ್ವ ಬಂತು. ಇನ್ನು ಯುದ್ಧದಲ್ಲಿ ಸಾಯ್ತಾರೆ ಅವರು, ಮನುಷ್ಯ ಯಾವಾಗ ಬೇಕಾದ್ರೂ ಸಾಯ್ಬೋದು. ಇನ್ನೊಂದು ಕಡೆ ಅಂದರೆ ಸಾಯ್ತಕ್ಕಂಥ ಯುದ್ಧದ ಬಗ್ಗೆ ಯುದ್ಧರಂಗದಲ್ಲಿ ಪ್ರಶ್ನೆ ಹೊರಟ್ರೆ, ಇವತ್ತು ಮನುಷ್ಯ ಹಾಗೂ ಸತ್ತೇ ಸಾಯ್ತಾನಾದ್ದರಿಂದ ಅವನಿಗೆ ಭಗವದ್ಗೀತೆ ಬೇಕೇ ಬೇಕಾಗತ್ತೆ. ಸಾಯ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಸಾವು ಅಂದರೆ ಏನು ಅಂದು ವಿಶ್ಲೇಷಣೆ ಮಾಡಿದಂಥ ಮೊದಲ ಕೃತಿ ಭಗವದ್ಗೀತೆ. ಸಾವಿನ ಅರ್ಥವನ್ನು ಹೇಳಿದ್ದು ಭಗವದ್ಗೀತೆ. ಸಾವಿನ ಹಿಂದಿನ ವಿಶ್ಲೇಷಣೆ ಮಾಡಿ ಸಾವು ಅಂದರೆ ಜನ ಏನು ತಿಳ್ಕೊಂಡಿದ್ದಾರೆ ಅದು ಸಾವಲ್ಲ, ವ್ಯಕ್ತಿ ಸಾಯ್ತಾನೆ ಅಂದರೆ ಸಾವಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ದೇಹವೇ ಜೀವ ಅಲ್ಲ, ದೇಹದೊಳಗೆ ಜೀವ ಬೇರೆ ಇದ್ದಾನೆ, ಅವನಿಗೆ ಸಾವೇ ಇಲ್ಲ. ಈ ಮಾತನ್ನು ಭಗವದ್ಗೀತೆ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಸಾವಿನ ಬಗ್ಗೆ ಸರಿಯಾದ ಅರ್ಥ ಆಯಿತು. ಸಾವು ಅಂದರೆ ಜೀವನ ಸಾವಲ್ಲ, ದೇಹದಿಂದ ಜೀವನ ಬಿಡುಗಡೆ ಅಷ್ಟೇ, ಆ ದೇಹದಿಂದ ಬಿಡುಗಡೆ. ದೇಹ ಇಲ್ಲೇ ಉಳಿಯುತ್ತೆ, ಜೀವ ಹೊರಟೋಗ್ತಾನೆ. ಆ ದೇಹ ಹಾಗೂ ನಾಶ ಆಗಲೇಬೇಕು, ಇವತ್ತಲ್ಲ ನಾಳೆ ದೇಹ ನಾಶ ಆಗಲೇಬೇಕು, ಜೀವನಿಗೆ ನಾಶ ಇಲ್ಲೇ ಇಲ್ಲ. ಅವನಿಗೆ ಹುಟ್ಟು ಸಾವು, ಹುಟ್ಟು ಸಾವುಗಳ ಒಂದು ಸರಪಳಿ ಇದೆಯೇ ಹೊರತು ದೇಹದ ಸಾವು ಅಂದರೆ ಜೀವದ ಸಾವು ಅಲ್ಲ ಅಂತ ಹೇಳಿದರು. ದೇಹದ ಸಾವು ಜೀವದ ಸಾವು ಅಲ್ಲ. ಈ ವಿಶ್ಲೇಷಣೆ ಭಗವದ್ಗೀತೆ ಕೊಟ್ಟಿದ್ದಕ್ಕೇನೆ ಪ್ರತಿಯೊಬ್ಬರೂ ಕೂಡ ತಾನು ಬೇರೆ ತನ್ನ ದೇಹ ಬೇರೆ ಅನ್ನೋ ತತ್ವವನ್ನು ಸ್ಪಷ್ಟ ಮನದಟ್ಟು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗತಕ್ಕಂಥ ಕೃತಿ. ಅರ್ಜುನನ ಪ್ರಶ್ನೆ, ಇಷ್ಟು ಜನಗಳನ್ನು ಕೊಂದು ನಾವು ರಾಜ್ಯ ಯಾಕೆ ಪಡೆಯೋದು, ಇಷ್ಟು ಜನಗಳ ಸಂಹಾರವನ್ನು ಮಾಡಿ ರಾಜ್ಯ ಯಾತಕ್ಕೆ ಪಡೆಯಬೇಕು? ಕಿಮ್ನು ರಾಜ್ಯ ಏನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ. ನಮಗೆ ರಾಜ್ಯ ಯಾತಕ್ಕೆ, ಭೋಗ ಯಾತಕ್ಕೆ, ಬೇರೆ ಸುಖ ಸಂತೋಷಗಳ ಯಾತಕ್ಕೆ, ಇಷ್ಟು ಜನಗಳನ್ನು ಕೊಂದು ಏನು ಸುಖ ಪಡ್ತೇವೆ ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಭಗವಂತ ಉತ್ತರ ಕೊಡ್ತಾನೆ, ಇದು ಜನಗಳ ಸಾವಿ ನೋವಿನ ಪ್ರಶ್ನೆ ಅಲ್ಲ, ತತ್ವದ ಅಳಿವುಳಿವಿನ ಪ್ರಶ್ನೆ ಅಂತ ಹೇಳಿ. ತತ್ವದ ಪ್ರಶ್ನೆ ಇದು ಬಂದು, ಜನ ಉಳಿಯೋದು ಸಾಯೋದು ಬೇರೆ, ತತ್ವ ಉಳಿಯೋದು ಹೋಗೋದು ಬೇರೆ. ಜನಗಳ ಸಾವಿಗೆ ಮಿತಿ ಇದೆ. ತತ್ವ ಕೆಟ್ಟಿತು ಅಂದರೆ ಈಗಿನ ಜನ ಹೋಗ್ತಾರಲ್ಲ, ಮುಂದೆ ಜನಗಳು ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾತು ಅರ್ಥ ಮಾಡಿಕೊಂಡ್ರೆ ಈ ಸಾವಿನ ಹಿನ್ನೆಲೆಯಲ್ಲಿ ಇರೋ ಸಂಘರ್ಷ ರಾಜ್ಯದ ಪ್ರಶ್ನೆಯಲ್ಲ, ಇದು ಜನಗಳ ಸಾವಿನ ಪ್ರಶ್ನೆಯಲ್ಲ, ರಾಜ್ಯದ ಪ್ರಶ್ನೆಯಲ್ಲ, ಧರ್ಮದ ಅಳಿವುಳಿವಿನ ಪ್ರಶ್ನೆ ಇದು. ಇವತ್ತು ಯುದ್ಧವಾದರೆ ಧರ್ಮ ಉಳಿಯುತ್ತೆ, ಯುದ್ಧವಾಗದೆ ಹೋದರೆ ಯುದ್ಧ ಆಗಲಿಲ್ಲ ಧರ್ಮನೂ ಹೋಯಿತು ಜೊತೆಗೆ. ಯುದ್ಧವಾದರೆ ಧರ್ಮ ಉಳಿಯುತ್ತಾದ್ದರಿಂದ ಇವತ್ತು ಯುದ್ಧ ಮಾಡಲೇಬೇಕು. ಭಗವಂತ ಈ ಮಾತನ್ನು ಹೇಳುತ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಹೋರಾಟ ಬೇಡ, ಅನಿವಾರ್ಯವಾದರೆ ಅದು ಬೇರೆ ದಾರಿ ಇಲ್ಲೇ ಇಲ್ಲ. ನಾವಾಗಿ ಯುದ್ಧ ಮಾಡಬಾರದು, ಯುದ್ಧ ಅನಿವಾರ್ಯವಾದ ಮಾಡದೇನೂ ಇರಬಾರದು. ಅದನ್ನು ಭಗವಂತ ಹೇಳುತ್ತಾನೆ, ನಾವಾಗಿ ಯುದ್ಧವನ್ನು ಮಾಡಬಾರದು, ಯುದ್ಧ ಅನಿವಾರ್ಯವಾದಾಗ ಬಿಡಬಾರದು. ಮುಂದೆ ಹೇಳ್ತಾನೆ, ಸ್ವಧರ್ಮಮಪಿ ಚಾವೇಚ್ಛ ನಾವಿಕಂಪಿತು ಮರ್ಹಸಿ ಧರ್ಮ್ಯಾಧ್ಯ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ತಾನಾಗಿ ಬಂದಂಥ ಯುದ್ಧಕ್ಕಿಂತ ಮಿಗಿಲಾದ ಮತ್ತೊಂದು ಧರ್ಮ ಕ್ಷತ್ರಿಯನ ಪಾಲಿಗೆ ಇಲ್ಲ, ಆ ದೃಷ್ಟಿಯಲ್ಲಿ ಮಾಡಬೇಕು ಅರ್ಜುನ ಅಂತ ಭಗವಂತ ಬೋಧನೆ ಮಾಡ್ತಾ ಇದ್ದ. ಆಗ ಯುದ್ಧದ ಪ್ರಶ್ನೆ ಹೋಯಿತು, ತತ್ವದ ಪ್ರಶ್ನೆ ಬಂತ. ತತ್ವದ ಹಿನ್ನೆಲೆ ಎಂದ್ರೆ ಏನು? ಯುದ್ಧ ಮಾಡೋ ಯುದ್ಧ ಮಾಡುವ ಅದೆಲ್ಲ ಅಲ್ಲ, ಯಾರು ಏನು ಮಾಡಬೇಕೋ ಅದನ್ನು ಮಾಡಲೇಬೇಕಷ್ಟೇ. ಯಾರು ಏನನ್ನು ಮಾಡಬೇಕೋ ಅದನ್ನು ಮಾಡಲೇಬೇಕು. ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು. ಇದೆಲ್ಲ ಜಗತ್ತಿಗೆ ಉದ್ದೇಶಿಸಿ ಭಗವಂತ ಹೇಳಿದ ಮಾತು. ಪ್ರತಿಯೊಬ್ಬರು ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು. ಹಾಗೆ ಎಲ್ಲರೂ ಮಾಡೇ ಮಾಡ್ತಾರೆ, ಮತ್ತೆ ಗೀತೆ ಓದಬೇಕು ಅಂದರೆ ಅಲ್ಲಿ ತತ್ವ ಇದೆ. ಮಾ ಫಲೇಶು ಕದಾಚನ, ಫಲಾಸಕ್ತಿಯನ್ನು ಬಿಡಲೇಬೇಕು. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯ ಕರ್ಮ ಮಾಡೋ ತತ್ವವನ್ನು ಭಗವದ್ಗೀತೆ ಹೇಳ್ತಾ ಇದೆ. ಅನೇಕರಿಗೆ ತಮ್ಮ ಸಕರ್ತವ್ಯದ ಪರಿಜ್ಞಾನವೇ ಇರೋದಿಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು, ಇದ್ರ ಬಗ್ಗೆ ಜನಕ್ಕೆ ಎಚ್ಚರ ಇರೋದಿಲ್ಲ. ಇನ್ನು ಮಾಡಬೇಕು ಅಂತ ತಿಳ್ಕೊಂಡ ಜನಗಳಿಗೆ ಪ್ರತಿಫಲದ ಉದ್ದೇಶದಿಂದ ಮಾಡೋದು, ಆ ಪದ್ಧತಿ ಶುರುವಾಯಿತು. ಇನ್ನೂ ಕೆಲವರು ಏನನ್ನೂ ಮಾಡದೆ ಫಲ ಕೆಡತಕ್ಕಂಥ ಪ್ರವೃತ್ತಿ ಬೆಳೆಸಿಕೊಂಡ್ರು. ಭಗವಂತ ಹೇಳ್ತಾನೆ ಹಾಗಲ್ಲ, ಏನನ್ನೂ ಮಾಡಬಾರದು, ಕರ್ತವ್ಯವನ್ನೇ ಮಾಡಬೇಕು. ಕರ್ತವ್ಯವನ್ನು ನಾವು ಪ್ರತಿಫಲನ ಅಪೇಕ್ಷೆ ಪಟ್ಟು ಎಂದೂ ಮಾಡಬಾರದು. ಹಾಗೆ ಇನ್ನೊಂದು ಕೊನೆಯ ಪ್ರಶ್ನೆ ಉಳ್ಕೊಂಡು, ಪ್ರತಿಫಲವೇ ಬೇಡ ಅಂದರೆ ಮಾಡಬೇಕು ಅದಕ್ಕೆ ಹಾಕಿದ್ರೆ? ಈ ಪ್ರಶ್ನೆ ಯಾರಿಗೂ ಉತ್ತರ ಕೊಡಲಿಕ್ಕಾಗಲೇ ಇಲ್ಲ. ಶ್ರೀಪಾದ ಆಚಾರ್ಯರು ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳನ್ನು ಬರೆಯೋದಕ್ಕಿಂತ ಮುಂಚಿತವಾಗಿ ಈ ಪ್ರಶ್ನೆ ಹಾಗೆ ಉಳ್ಕೊಂಡ ಪ್ರಶ್ನೆ ಇದೆ. ಬರೀ ಕರ್ತವ್ಯ ಕರ್ಮ ಮಾಡಬೇಕು ಅಂತ ಯಾರು ಬೇಕಾದ್ರೂ ಸಮಾನ ಹೇಳ್ತಿರ್ತಾರೆ, ಪ್ರತಿಫಲ ಬಿಡಬೇಕು ಅಂತಲೂ ಹೇಳ್ತಾರೆ. ಈ ಪ್ರಶ್ನೆ ಬಂದಾಗ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಪ್ರತಿಫಲವೇ ಇಲ್ಲದೆ ಹೋದರೆ ಕರ್ಮ ಮಾಡೋದ್ರೆ ಏನು ಅರ್ಥ? ಆಚಾರ್ಯ ಹೇಳಿದರು, ಪ್ರತಿಫಲದಲ್ಲಿ ಎರಡಿದೆ, ಮುಖ್ಯ ಪ್ರತಿಫಲ ಬೇರೆ, ಅಮುಖ್ಯ ಫಲ ಬೇರೆ. ಯಾವುದೇ ಕರ್ಮಕ್ಕೆ ಮುಖ್ಯವಾದ ಫಲ ಅಂದರೆ ಭಗವಂತನ ಅನುಗ್ರಹ, ಆತನಲ್ಲಿ ಜ್ಞಾನ, ಆತನಲ್ಲಿ ಭಕ್ತಿ. ಇದಕ್ಕೋಸ್ಕರ ಮಾಡಲೇಬೇಕು ಅಂತ ಹೇಳಿ ಈ ಫಲವನ್ನು ಬಿಡಬಾರದು. ಈ ವಿಶ್ಲೇಷಣೆ ಯಾರಿಗೂ ಸಾಧ್ಯವಾಗಿಯೇ ಇದ್ದಿಲ್ಲ, ಇದಕ್ಕೆ ಮಾಡಲೇಬೇಕು. ಆದರೆ ಬೇರೆ ಲೌಕಿಕ ಫಲ ಇದೆಯಲ್ಲ, ಈ ಸೆಕೆಂಡರಿ ಫ್ರೂಟ್ಸ್ ಅಂತ ಕರಿತೇವಲ್ಲ, ಅದರ ಬಗ್ಗೆ ಮಾಡಬಾರದಷ್ಟೇ, ಆ ಕೆಲಸಕ್ಕೋಸ್ಕರ ಮಾಡಬಾರದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮುಖ್ಯ ಫಲ ಬೇರೆ, ಅಮುಖ್ಯ ಫಲ ಬೇರೆ. ಈ ವಿಶ್ಲೇಷಣೆ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಶ್ರೀಮದ್ ಆಚಾರ್ಯ. ಮುಖ್ಯ ಫಲ ಅಮುಖ್ಯ ಫಲ, ಮುಖ್ಯ ಫಲಕ್ಕೋಸ್ಕರ ಮಾಡೋನು ಜ್ಞಾನಿ ಆಗ್ತಾನೆ, ಅಮುಖ್ಯ ಫಲಕ್ಕೋಸ್ಕರ ಮಾಡತಕ್ಕಂಥವನು ಅವನು ಮೂರ್ಖನಾಗ್ತಾನೆ. ಅಮುಖ್ಯ ಫಲ ಅಂಬುದು ಅವಿವೇಕಿಗಳ ಲಕ್ಷಣ. ಕೃಪಣಾಹ ಫಲಹೇತವಃ ಭಗವಂತ ಹೇಳುತ್ತಾನೆ. ಯಾರು ಫಲಕ್ಕೋಸ್ಕರ ಕರ್ಮ ಮಾಡ್ತಾರೆ ಅವರು ಕೃಪಣರು, ಅವರು ದೀನರು. ಅವರನ್ನು ಕಂಡ್ರೆ ಅಯ್ಯೋ ಎಷ್ಟು ಮೂರ್ಖರು ಅಂತ ಅನುಕಂಪ ತೋರಿಸ್ಬೇಕೆ ಹೊರತು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಈ ಬಹುಮಾನ ಇಟ್ಟಿರ್ತಾರೆ. ಬಹುಮಾನದ ಉದ್ದೇಶ ಏನು? ಬಹುಮಾನಕ್ಕೋಸ್ಕರ ಓದೋದಲ್ಲ. ಬಹುಮಾನದ ಎಷ್ಟಿರುತ್ತೆ? 100, 200, 1000 ಇರೋದು. ಅದಕ್ಕೋಸ್ಕರ ಯಾಕೆ ಕಷ್ಟಪಡ್ಬೇಕು ಬಿಡಿ ಅಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಬಹುಮಾನದ ಪ್ರಶ್ನೆ ಅನ್ನೋದು ಅಲ್ಲ. ಆ ಹಿನ್ನೆಲೆಯಲ್ಲಿ ಓದಕ್ಕೆ ಅವಕಾಶ ಸಿಗೋದು ಮುಖ್ಯವಾದದ್ದು. ಅವಕಾಶ ಸಿಕ್ತಲ್ಲ, ಅದು ನಿಜವಾದ ಬಹುಮಾನ ಅಂದ್ರೆ ಅದೇನೆ. ಜ್ಞಾನ ಬಂದಿದ್ದು ಮುಖ್ಯ ಬಹುಮಾನ, ಅದಕ್ಕೆ ಆಸೆ ಹುಟ್ಟಿಸಿದ್ದೆ ಬಹುಮಾನ ಅಷ್ಟೇ. ಆದರೆ ಬಹುಮಾನ ಬರೋದು ಬಿಡೋದು ಸೆಕೆಂಡರಿ, ಜ್ಞಾನ ಬರೋದು ನಿಶ್ಚಿತ. ಆ ಅರ್ಥದಲ್ಲಿ ಮಾ ಫಲೇಶು ಕದಾಚನ, ಭಗವಂತ ಮಾತನ್ನು ಬಿಡಿಸ್ದ. ಆಗ ಅನೇಕ ವಿಧವಾದ ಪ್ರಶ್ನೆಗಳು ಮತ್ತೆ ಬರಲಿಕ್ಕೆ ಶುರುವಾಯಿತು. ಆ ಪ್ರಶ್ನೆಗಳಿಗೆ ಜ್ಞಾನ ಹೇಗೆ ಬರುತ್ತೆ? ಹಾಗಿದ್ರೆ ಕರ್ಮಾಚರಣೆ ಮಾಡಿದ ಜ್ಞಾನ ಹೇಗೆ ಬರುತ್ತೆ? ಫಲ ಬಿಟ್ಟು ದೇವರಲ್ಲಿ ನಾವು ಭಕ್ತಿ ಜ್ಞಾನಗಳನ್ನು ಕೇಳಿದಾಗ ಭಗವಂತ ಜ್ಞಾನ ಕೊಟ್ಟೇ ಕೊಡ್ತಾನೆ. ಆ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಬರೀ ಜ್ಞಾನ ಅಂತ ತಿಳಿಯು, ಸಾಮಾನ್ಯ ಪುಸ್ತಕದ ಜ್ಞಾನವನ್ನೇ ಜ್ಞಾನ ಅಂತ ಕರಿತೇವೆ, ಅದು ಬರೋದೇ ಕಷ್ಟ. ಪುಸ್ತಕ ಜ್ಞಾನ ಬರಲಿಕ್ಕೆ ಎಷ್ಟೋ ಜನ ಕಷ್ಟಪಡಬೇಕು. ಆದರೆ ನಿಜವಾದ ಜ್ಞಾನ ಅಂದರೆ ಭಗವಂತನ ಸಾಕ್ಷಾತ್ತಾಗಿ ನೋಡೋದು. ದೇವರನ್ನು ಸಾಕ್ಷಾತ್ತಾಗಿ ನೋಡಿದರೆ ನಮ್ಮ ಜೀವನ ಸಾರ್ಥಕ. ತಿರುಪತಿಗೆ ಹೋಗೋದು ಒಂದು ಪುಣ್ಯ, ದೇವ್ರ ದರ್ಶನ ಮಾಡಿದರೆ ಸಾರ್ಥಕ. ಎಲ್ಲ ನೋಡಿದ ವಾಪಸ್ ಬಂದುಬಿಟ್ಟೆ, ವೇಸ್ಟ್ ಆಗಲಿಲ್ಲ. ಆಗ ತಿರುಪತಿ ಬೆಟ್ಟಕ್ಕೆ ಹೋಗಿದ್ದು ಪುಣ್ಯ ಇದೆ, ನೋಡಿದ್ದಕ್ಕೆ ಪುಣ್ಯ ಇದೆ. ಆದರೆ ದೇವರು ನೋಡಿದ ಪುಣ್ಯದಷ್ಟು ಆ ಪುಣ್ಯ ಅಲ್ಲ. ಹೇಳ್ತಾರೆ, ತದಗ ಸ್ಪರ್ಶ ಮಾತ್ರೇಣ ಭೂಧರ ಸ್ಪರ್ಶ ಮಾತ್ರೇಣ ತದಗ ಪರ್ಯಕಂಪತ. ಆ ಮಾಧವ ಬ್ರಾಹ್ಮಣ ಆ ವೆಂಕಟ ಪರ್ವತವನ್ನು ಮುಟ್ಟುತ್ತಿರ್ಲಿಕ್ಕೆ ಹತ್ತಲಿಕ್ಕೆ ಅಂತ ಹೋದನಲ್ಲ, ಅವನ ದೇಹದ ಪಾಪಗಳು ನಡಿಗೆ ಹೋಗಿಬಿಟ್ಟಿವೆ ಅಂತ ಆ ಕಡೆ. ಅಷ್ಟು ಸಿದ್ಧಿ ಇತ್ತು. ಆದರೆ ಮುಂದೆ ಸ್ವಾಮಿ ಪುಟ್ಟರಿಗೆ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ತಾನೋ ಅದು ಪೂರ್ಣ ಫಲ. ಇದು ಸಾಮಾನ್ಯ ಫಲ, ಅದು ಉತ್ತಮ ಫಲ, ಮುಖ್ಯವಾದ ಫಲ. ಅದನ್ನು ಪಡೆದ ಮೇಲೆ ಜೀವನ ಸಾರ್ಥಕ. ಅದಕ್ಕೆ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಆ ಮಟ್ಟವನ್ನು ಮುಟ್ಟಿದರೆ ಸ್ಥಿತಪ್ರಜ್ಞ, ಯೋಗಿ ಮೊದಲಾದ ಹೆಸರುಗಳನ್ನು ಪಡಿತಾನೆ. ಅದು ಮೋಕ್ಷವನ್ನು ಖಚಿತವಾಗಿ ಹೊಂದತಕ್ಕಂಥ ಒಂದು ಸಿದ್ಧಿ. ಅದಕ್ಕಿಂತ ಮುಂಚೆ ಮೋಕ್ಷ ಗ್ಯಾರಂಟಿ ಅಲ್ಲ. ಅದಕ್ಕೆ ಹೋದಾಗ ಮೋಕ್ಷ ಅತ್ಯಂತ ಖಚಿತ. ಇದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಬಂದು ಕೊನೆಗೆ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಅನೇಕ ಸ್ವರೂಪವನ್ನು ಹೇಳ್ತಾ 4ನೇ ಅಧ್ಯಾಯದಲ್ಲಿ ಸ್ವತಃ ತಾನು ಧರ್ಮ ರಕ್ಷಣೆಗೋಸ್ಕರ ತಾನೇ ಅವತಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾರೆ. ಇನ್ನು ಎಷ್ಟು ಮಹತ್ವ ಬಂತೀಗ? ಧರ್ಮರಕ್ಷಣೆ ನೀನು ಮಾಡಬೇಕು ಅರ್ಜುನ, ಅಷ್ಟೇ ಅಲ್ಲ, ನಾನು ಅವತಾರ ಮಾಡದೆ ಅದಕ್ಕೋಸ್ಕರ, ಧರ್ಮರಕ್ಷಣೆ ಮಾಡೋದಕ್ಕೋಸ್ಕರ ಭಗವಂತ ಅವತಾರ ಮಾಡ್ತಾನಾದ್ದರಿಂದ ನಾವು ಧರ್ಮರಕ್ಷಣೆ ಮಾಡಲಿಕ್ಕೆ ನಮ್ಮ ಶಕ್ತಿಯಿಂದಷ್ಟು ಪ್ರಯತ್ನ ಪಟ್ಟರೆ ಭಗವಂತನ ಸೇವೆ ಮಾಡಿದ ಪುಣ್ಯ ನಮಗೆ ಬರುತ್ತೆ. ಇಲ್ಲದೆ ಹೋದರೆ ಅದು ಪುಣ್ಯ ಅಲ್ಲ. ಈ ದೃಷ್ಟಿಯಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾವಿ ಯುಗೇ ಯುಗೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಹೊಸ ಬೆಳಕು ಬರುತ್ತೆ. ನಾವು ಹೇಳೋದಕ್ಕೆ ಸೋಮಾರಿತನ ಮಾಡ್ತೇವೆ. ಕೃಷ್ಣ ಸ್ವತಃ ತಾನು ಹೇಳ್ತಾನೆ, ಪೂಜೆಗೆ ಸ್ನಾನಕ್ಕೆ ಸಂಕೋಚ ಪಡ್ತಾನೆ ಮನುಷ್ಯ, ದೇವರು ಸ್ವತಃ ಮಾಡಿ ತೋರಿಸ್ತಾನೆ. ಇವೆಲ್ಲ ಏನು ಧರ್ಮದ ಅಂಗಗಳಿವೆಲ್ಲ ಕೂಡ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಎಷ್ಟು ಮುಖ್ಯ ಆಗುತ್ತೋ ಹಾಗೆ, ಯೂನಿಫಾರ್ಮ್ನಿಂದ ಪಾಸ್ ಆಗೋದಿಲ್ಲ ಅವನು, ಆದರೆ ಯೂನಿಫಾರ್ಮ್ ಸ್ಕೂಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗುತ್ತೆ. ಅವೆಲ್ಲ ಅಂಗ ಮಾತ್ರಂ ಅಂತ ಆಚಾರ್ಯರು ಕರೀತಾರೆ. ಈ ಶೌಚಾದಿಗಳೆಲ್ಲ ಕೂಡ ಸಾಧನೆ ಅಂಗಗಳು. ಅದನ್ನು ಮಾಡದೆ ಹೋದರೆ ಎಂದೂ ಸಿದ್ಧಿ ಬರೋದಿಲ್ಲ. ತುಂಬ ದಿನ ಬರೀ ಧರ್ಮಾಚರಣೆ ಮಾಡಿಬಿಟ್ರೆ ಸಾಕಲ್ಲ ಅಂತ ಹೇಳುತ್ತಾರೆ. ಬರೀ ಸ್ಕೂಲ್ಗೆ ಹೋಗಿಬಿಟ್ರೆ ಸಾಕಲ್ಲ, ಪುಸ್ತಕ ಇಲ್ಲ, ಪೆನ್ ಇಲ್ಲ, ಪೇಪರ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಯಾವುದೂ ಇಲ್ಲ, ಅವನ ಹೆಸರೇ ಇಲ್ಲ, ಸ್ಕೂಲ್ ಏನು ಪ್ರಯೋಜನ? ಅದರಿಂದ ಅಡ್ಮಿಷನ್ ಆಗಬೇಕು, ರೆಗ್ಯುಲರ್ ಆಗಿ ಹೋಗಬೇಕು. ಎಲ್ಲ ಪದ್ಧತಿಗಳು ಹೇಗೋ ಪ್ರತಿನಿತ್ಯದಲ್ಲೂ ಧರ್ಮಾಚರಣೆ ಮಾಡಬೇಕು. ಎಂದೋ ಒಂದು ಸ್ಕೂಲ್ಗೆ ಹೋದರೆ ಸ್ಕೂಲ್ಗೆ ಹೋದಾಗೆಲ್ಲ ರೆಗ್ಯುಲರಾಗಿ ಹೋಗ್ತಿರಬೇಕು. ಅದಕ್ಕೆ ಸ್ನಾನ ಸಂಧ್ಯಾದಿ ಕಾರ್ಯಗಳನ್ನು ಪ್ರತಿನಿತ್ಯ ಮಾಡಬೇಕೇ ಹೊರತು ಅಕೇಶನಲ್ಲಿ ಮಾಡೋದಲ್ಲ. ಆದರೆ ಅಷ್ಟಕ್ಕೆ ಹುಡುಗ ಪಾಸ್ ಆಗ್ತಾನೋ ಇಲ್ಲ, ಓದ್ತಾನೇ ಇರಬೇಕು, ಸದಾ ಓದ್ತಿರ್ಬೇಕು. ಆ ಸದಾ ಓದೋದನ್ನೇ ಭಗವಂತ ಹೇಳ್ತಾನೆ. ಜ್ಞಾನ ಕಾರ್ಯ ಅಂದ್ರೆ ಅದೇ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ವಿದ್ಯಾರ್ಥಿ ಯೂನಿಫಾರ್ಮ್ ಹಾಕೊಂಡೋದ, ಸೀದಾ ಸಿನಿಮಾಕ್ಕೆ ಹೋದ, ಏನು ಉಪಯೋಗ ಅದರಿಂದ? ಹಾಕೊಂಡಿದ್ದು ಉಪಯೋಗ ಎಲ್ಲ ವೇಸ್ಟ್. ಅದಿಷ್ಟು ಕೂಡ ಊಟ ಮಾಡಿದ, ನಿದ್ದೆ ಹೊಡೆದು ಬಿಟ್ಟ, ಏನು ಪ್ರಯೋಜನ ಅದರಿಂದ? ಅದೆಲ್ಲ ಏನೇ ಮಾಡಲಿ, ಯೂನಿಫಾರ್ಮ್ ಹಾಕೋತಾನೆ, ಇದು ಮಾಡ್ಕೋತಾನೆ, ಏನೇ ಪೆನ್ ತಗೋತಾನೆ, ಬೆವರು ತಗೋತಾನೆ, ಅಲಂಕಾರ ಮಾಡ್ಕೋ, ಎಲ್ಲ ಯಾತಕ್ಕೆ? ಅದು ಸ್ಕೂಲಿಗೆ ಹೋಗ್ಲಿಕ್ಕೆ. ಅದ್ಯಾತಕ್ಕೆ? ಜ್ಞಾನ ಬರಲಿಕ್ಕೆ. ಅದು ಮಾಡೋ ಪ್ರತಿಯೊಂದು ಕಾರ್ಯಗಳು ಕೂಡ ಜ್ಞಾನ ಸಂಪಾದನೆಯಲ್ಲಿ ಎಂಡ್ ಆಗಬೇಕು. ಹಾಗೆ ಪ್ರತಿನಿತ್ಯದ ಕಾರ್ಯಗಳು ಕೂಡ ತತ್ವಜ್ಞಾನದ ಸಂಪಾದನೆಯಲ್ಲಿ ಎಂಡ್ ಆಗಬೇಕು. ತತ್ವಜ್ಞಾನ ಒಂದು ಸಂಪಾದನೆ ಮಾಡಲಿಲ್ಲ ಅಂದರೆ ನಮ್ಮ ಜೀವನ ಪೂರ್ತಿ ವ್ಯರ್ಥ. ವಿದ್ಯಾರ್ಥಿ ಎಲ್ಲ ಮಾಡಿ ಜ್ಞಾನ ಒಂದು ಸಂಪಾದನೆ ಮಾಡಲಿಲ್ಲ ಅಂದರೆ ಅವನ ಇಡೀ ವರ್ಷ ವ್ಯರ್ಥ. ಆ ದೃಷ್ಟಿಯಲ್ಲಿ ಭಗವಂತ ಒತ್ತಿ ಒತ್ತಿ ಹೇಳ್ತಾನೆ, ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅದಕ್ಕೆ ಕರ್ಮಾಚರಣೆ ಮಾಡಲೇಬೇಕು. ಜ್ಞಾನ ಕರ್ಮಗಳ ಸಂಬಂಧ, ಕೆಲಸ ಇಲ್ಲ ದುಡ್ಡಿಲ್ಲ ಅಂತಾರಲ್ಲ, ಹಾಗೆ ಯಾವ ಕೆಲಸದಲ್ಲಿಲ್ಲ ದುಡ್ಡೇ ಇಲ್ಲ, ಕೆಲಸದಲ್ಲಿಲ್ಲದೆ ಇದನ್ನು ದುಡ್ಡು ಹೇಗಿಲ್ವೋ, ನಿಯತ ಕರ್ಮಾನುಷ್ಠಾನ ಮಾಡದವನಿಗೆ ಜ್ಞಾನ ಇಲ್ಲ ಅಂತ ಹೇಳಿದ್ದಾರೆ. ಆ ಜ್ಞಾನನೇ ದೊಡ್ಡ ಧನ, ಅದಕ್ಕಿಂತ ದೊಡ್ಡ ಧನ ಇಲ್ಲ. ಋಷಿಗಳನ್ನ ಮುನಿಗಳನ್ನ ಜ್ಞಾನಧನರು ಅಂತ ಕರೀತಾರೆ. ಜ್ಞಾನಧನರು ಅದೇ ದೊಡ್ಡ ಆಸ್ತಿ. ಅದು ಯಾವುದೋ ದಡ್ಡ ತುಂಬಾ ಆಸ್ತಿ ಇರುತ್ತೆ, ಕಳ್ಳರು ಬರ್ತಾರೆ ಹೋಯ್ತಾರೆ, ಮುದೋಯ್ತು ಕಥೆ ಅವನಿ ಬೀದಿಪಾಲೆ. ಅದೇ ಒಳ್ಳೆ ಜ್ಞಾನಿ ಇರ್ತಾನೆ, ಅವನಿಗೆ ಆಸ್ತಿ ಇರುತ್ತೆ, ಆಸ್ತಿ ಯಾರು ಹೊಡೆದು ಬಿಡ್ತಾರೆ, ಯೋಚನೆ ಇಲ್ಲ, ಜ್ಞಾನ ಇದೆ, ಮತ್ತೆ ಸಂಪಾದನೆ ಮಾಡ್ತಾನೆ. ಜ್ಞಾನ ಹಣ ಸಂಪಾದನೆ ಮಾಡಿಕೊಡುತ್ತೆ, ಹಣ ಜ್ಞಾನ ಸಂಪಾದನೆ ಮಾಡಿಕೊಡೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಜ್ಞಾನದ ಸಂಪತ್ತಿ ನಿರಂತರ, ಅದು ಒಂದು ಬ್ರೇಕ್ ಇಲ್ಲೇ ಇಲ್ಲ. ಎಷ್ಟು ದುಡ್ಡು ಕೊಟ್ಟರು ಮನುಷ್ಯ ಕಳ್ಕೊಂಡು ಬಿಡ್ತಾರೆ, ಕೆಲಸ ಕೊಡಿಸಿಬಿಟ್ರೆ ಸಾಯೋವರೆಗೂ ಬರ್ತಾ ಇರುತ್ತೆ. ಪ್ರತಿ ತಿಂಗಳು ಹೇಗೆ ಬರುತ್ತೋ, ಜ್ಞಾನ ಅಂಬೋದು ಶಾಶ್ವತ, ಜ್ಞಾನ ಅನ್ನೋದು ಶಾಶ್ವತ. ಜ್ಞಾನ ಸಂಪಾದನೆ ನಾವು ಮಾಡಿದರೆ ಈ ಜನ್ಮಕ್ಕೆ ಬರುತ್ತೆ ಅಲ್ಲ, ಜನ್ಮ ಜನ್ಮಕ್ಕೂ ಬರುತ್ತೆ ಅಂತ ಭಗವಂತ ಹೇಳಿದ್ದ. ಅದೆಲ್ಲ ಈ ಅಧ್ಯಾಯದಲ್ಲಿ ಹೆಚ್ಚು ಸ್ಪಷ್ಟ ಆಗೋದು, ಆರನೇ ಅಧ್ಯಾಯದೊಳಗೆ ಅದರಲ್ಲಿ ಹೆಚ್ಚು ಸ್ಪಷ್ಟವಾಗತಕ್ಕಂಥ ಜಾಗ. ಇನ್ನು ಮುಂದೆ ಪ್ರಶ್ನೆ ಬಂತು, ಕೃಷ್ಣ ಕರ್ಮಫಲದ ಅಪೇಕ್ಷೆಯನ್ನು ಬಿಟ್ಟು ಕರ್ಮಾನುಷ್ಠಾನ ಮಾಡಬೇಕು ಅಂತ ಹೇಳ್ತಿ, ನಿಯತ ಕರ್ಮಾನುಷ್ಠಾನ ಮಾಡಬೇಕು ಅಂತ ಹೇಳ್ತಿ, ಇದೆರಡರಲ್ಲಿ ಯಾವ ದೊಡ್ಡದು ಅಂತ ಪ್ರಶ್ನೆ ಬಂತು. ಕರ್ಮಾಚರಣೆ ಮಾಡೋದು ಭಾರಿ ದೊಡ್ಡದು, ಕರ್ಮಾಚರಣೆ ಮಾಡಬೇಕಾದ್ರೆ ಫಲದ ಅಪೇಕ್ಷೆಯನ್ನು ಬಿಟ್ಟು ಮಾಡ್ತೇವಲ್ಲ, ಆ ಮನೋಭಾವ ದೊಡ್ಡದು ಅಂತ ಪ್ರಶ್ನೆ ಮಾಡಿದರೆ ಭಗವಂತ ಹೇಳ್ತಾನೆ, ಅರ್ಜುನ ಆ ಪ್ರಶ್ನೆ ಹಾಕೊಳ್ಳೋಕೆ ಹೋಗಬೇಡ, ಎರಡೂ ಸೇರಿನೇ ಒಂದು ಯೂನಿಟ್ಟೇ ಹೊರತು ಪ್ರತ್ಯೇಕ ಪ್ರತ್ಯೇಕ ಅಲ್ಲವು. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭವು, ಎರಡೂ ಸೇರಿ ಒಂದು ಅಂಶ ಅದು, ಒಂದು ಬಿಟ್ಟು ಮತ್ತೊಂದಲ್ಲ. ಮೊದಲೇ ಹೇಳಿದಂತೆ ಒಂದೇ ನಾಣ್ಯದ ಎರಡು ಮುಖಗಳು. ನಿಯತ ಕರ್ಮಾನುಷ್ಠಾನವನ್ನು ಮಾಡಲೇಬೇಕು, ಫಲಾಪೇಕ್ಷೆ ಕೇಳಿದ ಕೃಷ್ಣಾರ್ಪಣ ಅನ್ನಲೇಬೇಕು. ಪರೀಕ್ಷೆಯಲ್ಲಿ ನಾ ಬರೆಯೋದು ಮುಖ್ಯನೋ ಸಬ್ಮಿಟ್ ಮಾಡೋದು ಮುಖ್ಯ ಅಂತ ಕೇಳಿದ್ರೆ ಹಾಗೋ ಹಾಗೆ, ಬರೆಯೋದು ಮುಖ್ಯನೋ ಸಬ್ಮಿಟ್ ಮಾಡೋದು ಮುಖ್ಯನೋ, ಬರದ ಸಬ್ಮಿಟ್ ಮಾಡಲಿಲ್ಲ, ಬರದಿಲ್ಲ ಸಬ್ಮಿಟ್ ಮಾಡಿದ, ಇಬ್ಬರು ಫೇಲಾಗೋರೆ. ಬರದ ಮನೆಗೋಯ್ದ ಫೇಲ್ ಅವನು, ಬರೀಲೇ ಇಲ್ಲ ನೀಟಾಗಿ ಸಬ್ಮಿಟ್ ಮಾಡಿದ ಅವನು ಫೇಲೆ. ಯಾಕೆ ಎರಡು ಆಗಬೇಕು, ಮಾಡೋ ಕೆಲಸಗಳನ್ನು ಮಾಡಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ಇವತ್ತು ಈ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೆ ಎಲ್ಲೆಲ್ಲೂ ಫಲ ಸಿಗೋದೇ ಇಲ್ಲ. ಯಾರೋ ಕೆಲಸ ಹೇಳ್ತಾರೆ, ಕೆಲಸ ಮಾಡಿದರೆ ಫಲ ಸಿಗೋದಿಲ್ಲ, ಒಪ್ಪಿಸ್ಬೇಕು ಅವ್ರಿಗೆ, ನೋಡಿ ಹೇಳಿ ಕೆಲಸ ಆಯಿತು, ಆಗ ಅವ್ನು ದುಡ್ಡು ಕೊಡ್ತಾನೆ, ಅವರಿಗೆ ಕೊಡೋದಿಲ್ಲ, ಪ್ರಿಂಟಿಗೆ ಕೊಡ್ತಾನೆ, ಸುಮ್ಮನೆ ಮಾಡಿದ್ರೆ ದುಡ್ಡು ಕೊಡೋದಿಲ್ಲ, ಒಪ್ಪಿಸ್ಬೇಕು ತಂದುಬಿಟ್ಟು ತಕ್ಷಣ. ಹೌದಾ? ಹಾಗಿದ್ರೆ ತಾವು ಲೋಕದಲ್ಲಿರೋ ಕಾನ್ಸೆಪ್ಟೇ. ಆದ್ದರಿಂದ ಏನೇ ಕೆಲಸವನ್ನು ಮಾಡಲಿ ಕೊನೆ ಕೃಷ್ಣಾರ್ಪಣ ಅಂತ ಅನ್ನಲೇಬೇಕು ಅದನ್ನು. ಯಾಕೆ? ಅತಿ ಮುಖ್ಯಸ್ಥ ಭಗವಂತ, ಎಲ್ರಿಗೂ ಅರ್ಪಣೆ ಮಾಡೋದು ನಮಗಾಗೋದಿಲ್ಲ, ಅದು ಅತಿ ಮುಖ್ಯಸ್ಥರು ಅರ್ಪಣೆ ಮಾಡಿಬಿಟ್ರಾಗಿದೆ. ಜಗತ್ತಿನ ಅತ್ಯಂತ ಮುಖ್ಯಸ್ಥ ಯಾರು? ಭಗವಂತ ಮುಂದೆ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವ, ಅಹಂ ಸರ್ವಸ್ಯ ಪ್ರಭವ, ಮತ್ತ ಸರ್ವಂ ಪ್ರವರ್ತತೆ, ಮಯಿ ಸರ್ವಮಿದಂ ಪ್ರೋತಂ, ಸೂತ್ರೇ ಮಣಿಗಣ ಇವ. ಆಫೀಸರ್ ಕೆಲಸ ಮಾಡ್ತಿರ್ತಾನೆ, ಮತ್ತೆ ಎಲ್ಲೋ ಹೋಗ್ಬೇಕಾಗತ್ತೆ, ಯಾರ್ಯಾರಿಗೆ ಹೇಳಿದ್ರೆ ಉಪಯೋಗ ಇಲ್ಲ, ಎಲ್ರಿಗೆ ಹೇಳಿದ್ರು ಉಪಯೋಗ ಇಲ್ಲ. ಆಫೀಸ್ ಮುಖ್ಯಸ್ಥರು ಹೇಳ್ತಾನೆ, ಸರ್ ಹೋಗಿ ಬರ್ತೇನೆ, ಎಸ್ ಮೂದ್ ಹೋಗ್ತಾರೆ, ಅವನೊಬ್ನು ಪರ್ಮಿಷನ್ ಸಾಕು. ಎಲ್ರಿಗೂ ಹೇಳ್ತಾರೆ, ಆಫೀಸರ್ಗೆ ಹೇಳಿಲ್ಲ, ಇನ್ವ್ಯಾಲಿಡ್. ಎಲ್ರಿಗೂ ಹೇಳಿದ್ದ, ಅವ್ರಿಗೆ ಹೇಳಿದೆ, ಇವನಿಗೆ ಹೇಳಿದೆ, ನಾಳೆ ಅವನೇ ಕೆಲಸ ಕೊಡ್ತಾನೆ ಹೋಗುವಂತ ಕಳಿಸ್ಬಿಟ್ಟ. ಇವನಿಗೆ ಹೇಳಬೇಕಲ್ಲ, ಬೇರೆಯವ್ರಿಗೆ ಹೇಳಿ ಉಪಯೋಗ ಇಲ್ಲ. ಇವತ್ತು ಏನೇ ಮಾಡಿದರೂ ಕೂಡ ನಮ್ಮ ನಿತ್ಯ ಜೀವನದಲ್ಲೇನೆ ಯಾರು ಮುಖ್ಯಸ್ಥ ಅಂತ ಯೋಚನೆ ಮಾಡಿ ಕೆಲಸ ಮಾಡ್ತಾನೆ. ಮನೆಗೆ ಹೋಗ್ತಾನೆ, ಯಾರು ಮುಖ್ಯಸ್ಥ ಅಂತ ಕೇಳ್ತಾನೆ. ಆಫೀಸ್ಗೆ ಹೋಗ್ತಾನೆ, ಯಾರು ಮುಖ್ಯಸ್ಥ ಅಂತ ಕೇಳ್ತಾನೆ. ಈ ಜಗತ್ತಿಗೆ ಜಗನ್ನಾಥ ಮುಖ್ಯಸ್ಥನಾದ್ದರಿಂದ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದು ತುಂಬಾ ಜನ ಕರ್ಮ ಮಾಡಿಯೇ ಗೊತ್ತಿಲ್ಲ, ಅರ್ಪಣೆ ಮಾಡಿ ಅಂತೂ ಗೊತ್ತೇ ಇಲ್ಲ, ಅರ್ಪಣೆಯ ಕಾನ್ಸೆಪ್ಟೇ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಭಗವಂತ ಹೇಳ್ತಾನೆ, ಅರ್ಪಣೆ ಮಾಡಬೇಕು ಅಂತ ಒಂದು ಪ್ರಶ್ನೆ, ಯಾರಿಗೆ ಮಾಡಬೇಕು ಅಂತ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ. ಅದಕ್ಕೆ ಉತ್ತರ, ನನಗೇ ಅರ್ಪಣೆ ಮಾಡಬೇಕು ಅಂತ ಭಗವಂತ ತಿಳಿಸ್ತಾನೆ. ಎರಡು ಸೇರಬೇಕು. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅದಕ್ಕೆ ಹೇಳ್ತಾರೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಐದನೇ ಅಧ್ಯಾಯದ ಕೊನೆಯ ಶ್ಲೋಕ, ಭೋಕ್ತಾರಂ ಯಜ್ಞ ತಪಸಾಂ, ಎಲ್ಲ ಯಜ್ಞಗಳ ಮುಖ್ಯ ಭೋಕ್ತೃ ನಾರಾಯಣ, ಎಲ್ಲ ತಪಸ್ಸುಗಳ ಮುಖ್ಯ ಭೋಕ್ತೃ ನಾರಾಯಣ. ಯಾವುದೇ ಯಜ್ಞವನ್ನು ಮಾಡಲಿ ಭಗವಂತನ ಅರ್ಪಣೆ ಮಾಡಬೇಕು. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೂ ಭಗವದ್ಗೀತೆಗೂ ಸಂಬಂಧ ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ಯಜ್ಞಗಳ ಭುಕ್ತಾರ ನಾನು ಅಂತ ಕೃಷ್ಣ ಹೇಳಿದ. ವಿಷ್ಣು ಸಹಸ್ರ ಹೇಳುತ್ತೆ ಯಜ್ಞಭುಕ್ ಯಜ್ಞಿ ಯಜ್ಞ ಸಾಧನ ಯಜ್ಞಭುಕ್, ಎರಡು ಒಂದೇ ರೀತಿಯಾದ ಮಾತುಗಳು. ಆದ್ದರಿಂದ ವಿಷ್ಣು ಸಹಸ್ರನಾಮ ಭಗವದ್ಗೀತೆಗಳು ಅಂದರೆ ಭಗವದ್ಗೀತೆಯ ತತ್ವ, ವಿಷ್ಣು ಸಹಸ್ರನಾಮ ಸ್ತೋತ್ರ. ವಿಷ್ಣು ಸಹಸ್ರನಾಮದ ಪ್ರತಿ ನಾಮದ ಹಿಂದೆ ಭಗವದ್ಗೀತೆಯ ತತ್ವ ಇದೆ, ಭಗವದ್ಗೀತೆಯ ಪ್ರತಿ ತತ್ವದ ಹಿಂದೆ ಭಗವಂತನಲ್ಲಿ ಸ್ತೋತ್ರ ಇದೆ. ಎರಡು ಸೇರಿಬಿಟ್ರೆ ಆಗ ನಮಗೆ ಭಗವದ್ಗೀತೆಯ ವಿಷ್ಣು ಸಹಸ್ರನಾಮದ ಒಟ್ಟು ಅಧ್ಯಯನ ಇಡೀ ಮಹಾಭಾರತದ ಸಾರ ಅಂತ ಮಧ್ವಾಚಾರ್ಯರು ಒತ್ತಿ ಹೇಳುತ್ತಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ನೇಯಂ ಪಾಠ್ಯಂಚ ತದ್ವಯಂ. ಸಕಲ ಶಾಸ್ತ್ರಗಳಲ್ಲಿ ಮಹಾಭಾರತ ಶ್ರೇಷ್ಠ, ಅದರಲ್ಲಿ ಅತಿ ಶ್ರೇಷ್ಠವಾದ ಎರಡು ಭಾಗಗಳು ಒಂದು ಭಗವದ್ಗೀತೆ ಮತ್ತೊಂದು ವಿಷ್ಣು ಸಹಸ್ರನಾಮ ಅಂತ ನಿರೂಪಣೆ ಮಾಡಿದೆ. ಇಷ್ಟು ಮಾಡಿ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ವಿಷ್ಣು ಸರ್ವೋತ್ತಮತ್ವಕ್ಕೆ ಸಾಕ್ಷಿ ಸರ್ವಲೋಕ ಮಹೇಶ್ವರಂ. ಎಷ್ಟು ಲೋಕ ಇದೆ? ಕೆಳಗೇಳು ಲೋಕ, ಮೇಲೇಳು ಲೋಕ, ಒಟ್ಟು 14 ಲೋಕಗಳು. ಎಲ್ಲ ಲೋಕಕ್ಕೂ ಒಬ್ಬನೇ ಈಶ್ವರ, ಮಹೇಶ್ವರ. ಇದು ಪರಮಾತ್ಮನ ವೈಶಿಷ್ಟ್ಯವಾದ್ದರಿಂದ ಸುಹೃದಂ ಸರ್ವಭೂತಾನಂ, ದೇವರ ಬಗ್ಗೆ ಹೇಳಿದ ಭಗವದ್ಗೀತೆಯ ಮಾತು. ಎಲ್ಲ ಭಕ್ತರಿಗೆ ಪರಮಾತ್ಮ ಏನಾಗಿದ್ದಾನೆ? ಸರ್ವಭೂತಗಳಿಗೂ ಸುಹೃದ ಅತ್ಯಂತ ಹಿತ ಪರಮಾತ್ಮ. ದೇವನ ಕಂಡ್ರೆ ಭಯಪಡಬೇಡಿ, ಆತನ ಕಂಡ್ರೆ ಭೀತಿ ಬೇಡ, ಪ್ರೀತಿ ಇರಲಿ ಅಂತ ಹೇಳಿದ್ದು ಭಗವದ್ಗೀತೆ. ಪರಮಾತ್ಮ ನಮ್ಮನ್ನ ಇವಾಗ ಸಾಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿದ ತಕ್ಷಣ ಹೇಳ್ಕೊಂಡ್ಬಿಡ್ತಾರೆ, ಹೊಡಿತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಅವ್ರು ಇರೋದು ಹೊಡಿಲಕ್ಕಲ್ಲ, ಗೈಡ್ ಮಾಡಲಿಕ್ಕೆ ಆ್ಯಕ್ಚುಲಿ. ಆದರೆ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಕೆಲವು ತಪ್ಪುಗಳು ನಡ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ಪಾಪ. ಆದರೆ ದೇವರಲ್ಲಿ ಯೋಚನೆ ಮಾಡಬೇಡಿ. ಭಗವಂತ ಸುಹೃದಂ ಸರ್ವಭೂತಾನಂ, ಎಲ್ಲ ಪ್ರಾಣಿಗಳಿಗೂ ಭಗವಂತ ಹಿತಕರ, ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ಆಪ್ತ. ತಂದೆ ತಾಯಿ ಬಂಧು ಬಳಗ ಮೊದಲಾದವರನ್ನ ಆಪ್ತರು ಅಂತ ಕರೆಯೋದಾದರೆ ಅವರೆಲ್ಲರಿಗಿಂತ ಆಪ್ತ ಅಂದರೆ ಪರಮಾತ್ಮ. ಅದನ್ನೇ ಆಚಾರ್ಯರು ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ ಅಂತ ಹೇಳಿದ್ರು. ಇಷ್ಟು ಹೇಳಿ ಜ್ಞಾತ್ವಾ, ನಾ ತಿಳ್ಕೊಳ್ಳಿ ತಿಳ್ಕೊಳ್ಳದೆ ಇರಲಿ, ದೇವರು ಸ್ವಾಮಿ ಹಾಗೇ ಇದ್ದಾನೆ, ನಮ್ಮ ಹಿತೈಷಿ ಹಾಗೇ ಇದ್ದಾನೆ, ಸರ್ವೋತ್ತಮನಾಗೇ ಇದ್ದಾನೆ, ವ್ಯತ್ಯಾಸವೇ ಇಲ್ಲ. ಆದರೆ ತಿಳ್ಕೊಂಡ್ರೆ ಮೋಕ್ಷ, ತಿಳ್ಕೊಳ್ಳೋದ್ರೆ ಇಲ್ಲ ಅಷ್ಟೇ. ಮನೇಲಿ ಉಪಯೋಗಿಸ್ಲಿ ಬಿಡಲಿ, ಕರೆಂಟ್ ಇದ್ದೇ ಇರುತ್ತೆ, ಸ್ವಿಚ್ ಹಾಕಿದ್ರೆ ಬರುತ್ತೆ, ಎಲ್ಲೋದ್ರೆ ಇಲ್ಲ ಅಷ್ಟೇ. ಇವತ್ತು ಹೇಗೋ ಇರುತ್ತಲ್ಲ, ನಾವೇ ಸ್ವಿಚ್ ಹಾಕಬೇಕು ಅಂದರೆ ಎಷ್ಟು ದಡ್ಡತನ ಅದು ಅಷ್ಟೇ ದಡ್ಡತನ. ದೇವ್ರ ಪುಸ್ತಕ ಇದ್ದೇ ಇರುತ್ತೆ, ಮೇಷ್ಟ್ರು ಇದ್ದೇ ಇರ್ತಾನೆ, ಇವನು ಓದಿದ್ರೆ ಪಾಸ್ ಆಗ್ತಾನೆ, ಇಲ್ಲದೆ ಹೋದ್ರೆ ಫೇಲ್ ಆಗ್ತಾನೆ. ಪುಸ್ತಕ ಇರೋದು ನಿಜ, ಜ್ಞಾನ ಇರೋದು ನಿಜ, ಸ್ಕೂಲ್ ನಡಿ ಎಲ್ಲ ನಿಜನೇ, ಇವ್ರು ಉಪಯೋಗ ಮಾಡಿಕೊಂಡೋದ್ರೆ ಎಲ್ಲ ವ್ಯರ್ಥ. ಆದ್ದರಿಂದ ದೇವರನ್ನ ನಾವು ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ನನ್ನ ತಿಳ್ಕೊಂಡ್ರೆ ಆಗ ಶಾಂತಿ ಸಿಗುತ್ತೆ. ಶಾಂತಿ ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷ ಅಲ್ಲಿ, ಇಲ್ಲಿ ಮನಃಶಾಂತಿ. ಇಲ್ಲಿ ನಮಗೆ ಎರಡು ಶಾಂತಿ, ಮೊದಲನೇದು ಮನಃಶಾಂತಿ, ಕೊನೆಗೆ ಮೋಕ್ಷದ ಪ್ರಾಪ್ತಿ. ಈ ಮನಃಶಾಂತಿಗೂ ನಮಗೆ ತತ್ವಜ್ಞಾನ ಬೇಕು, ಮೋಕ್ಷಕ್ಕೂ ತತ್ವಜ್ಞಾನ ಬೇಕು. ಅನೇಕರು ಪ್ರಶ್ನೆ ಮಾಡ್ತಾರೆ, ಮೋಕ್ಷ ಯಾವಾಗಲೂ ಸಿಗೋದು, ಈಗ ಯಾಕೆ ನಾವು ತತ್ವಜ್ಞಾನ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂದರೆ, ನಿಮಗೆ ಶಾಂತಿ ಅಂತ ದಿವಸಕ್ಕೆ ಬೇಕಲ್ಲ, ಪ್ರತಿನಿತ್ಯ ನಮಗೆ ಶಾಂತಿ ಬೇಕಲ್ಲ, ಬೇರೆ ಯಾವುದೂ ನಮಗೆ ಶಾಂತಿ ಸಮಾಧಾನ ಕೊಡೋದಿಲ್ಲ. ತತ್ವಜ್ಞಾನ ಒಂದೇ ಕೊಡೋದು, ಜ್ಞಾನೇನೈವ ಪರಂಪದಂ, ಜ್ಞಾನದ ಹೊರತು ನೆಮ್ಮದಿ ಕೊಡತಕ್ಕಂಥ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಇಲ್ಲ. ಇಲ್ಲದೆ ಹೋಗಿದ್ರೆ ಎಷ್ಟು ಶ್ರೀಮಂತರು ಕುಡುಕರ ಲೆಕ್ಕ ಹಾಕ್ರಿ, ಸಿಕ್ಕಾಬಟ್ಟೆ ಶ್ರೀಮಂತ ಕುಡಿದು ಬಿದ್ದಿರ್ತಾನೆ, ಯಾಕೆ ಶಾಂತಿ ಇಲ್ಲ ಅವನಿಗೆ. ಸಂಪತ್ತಿನಿಂದ ಶಾಂತಿ ಇದ್ದಿದ್ರೆ ಅವನು ಕುಡಿಲಕ್ಕೆ ಹೋಗ್ತಿದ್ದಿಲ್ಲ, ಇನ್ನು ದೊಡ್ಡ ಅಧಿಕಾರಿ ಕುಡಿದು ಬಿದ್ದಿರ್ತಾನೆ, ಯಾಕೆ ಅಧಿಕಾರ ಸುಖ ಕೊಟ್ಟಿಲ್ಲ ಅವನಿಗೆ. ಇನ್ನು ರಾಜ ಮಹಾರಾಜರು ಹೈ ಕ್ಲಾಸ್ ಕುಡುಕರಾಗಿರ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಅವನು ಅದು ಸಮಾಧಾನ ಕೊಡೋದಾಗಿದ್ರೆ ಕುಡಿದು ಬಿಡಬೇಕಾಗಿತ್ತು ಅವನು. ಎಷ್ಟೋದ್ರೆ ಕುಡಿಯೋದು ಕಲಿಯೋದೇ ಆಮೇಲೆ, ಇದು ಆಶ್ಚರ್ಯ. ಶ್ರೀಮಂತಿಗೆ ಬಂದರೆ ಕುಡಿಲಿಕ್ಕೆ ಶುರು ಮಾಡ್ತಾರೆ, ಆಮೇಲೆ ಅಧಿಕಾರ ಬಂದರೆ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಅದು ನೆಮ್ಮದಿ ಕೊಟ್ಟಿಲ್ಲ ಅಂತ ಆಯ್ತಲ್ಲ. ಈಗ ತತ್ವಜ್ಞಾನಿಗಳು ಕುಡಿದಿಲ್ಲ, ಪುಣ್ಯಕ್ಕೆ ಅದೊಂದು ನರ್ಕ ಮಾಡ್ಕೋಬೇಕು. ಕುಡಿಯೋ ತತ್ವಜ್ಞಾನಿ ತತ್ವಜ್ಞಾನ ಇಲ್ಲ, ಕಾಂಟ್ರಡಿಕ್ಷನ್. ಅದೊಂದು ತತ್ವಜ್ಞಾನ ಎಂದು ಕುಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಕುಡಿತಾರೆ, ಭಾಗವತಾದಿ ಅಮೃತವನ್ನು ಕುಡಿತಾನೆ ಹೊರತು ಇಂಥದ್ದೆಲ್ಲ ಚಿಲ್ಲರೆ ಈ ಮದ್ಯಪಾನ ಇತ್ಯಾದಿ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ದೊಡ್ಡ ದೃಷ್ಟಾಂತ. ಲೋಕದೊಳಗೆ ತತ್ವಜ್ಞಾನಿ ಹೇಗಿರ್ತಾನೆ ಅಂತ ಹೇಳೋದಕ್ಕೆ ಅಂತ ಮಹಾನುಭಾವರನ್ನ ಕಾಣಬೇಕು ನಾವು. ಇವತ್ತು ಕಂಡುಕೊಂಡವರು ತತ್ವಜ್ಞಾನಿಗಳು ಅಂತ ತಿಳ್ಕೊಂಡ್ರೆ ತಪ್ಪು, ನಮ್ಮ ತಪ್ಪದು. ತತ್ವಜ್ಞಾನಿಗಳ ದೃಷ್ಟಾಂತವಾಗಿ ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಅಂಥವರು ದೃಷ್ಟಾಂತವಾಗ್ತಾರೆ. ಅಂಥ ಅವರು ಶಾಂತಿ ಮೃಚ್ಛತಿ, ಎಂಥ ಶಾಂತಿ ಮನಸ್ಸಿಗೆ, ಎಂಥ ನೆಮ್ಮದಿ, ಜ್ಞಾನ ಕೊಡುವ ನೆಮ್ಮದಿಯನ್ನು ಬೇರೆ ಯಾವ ಪದಾರ್ಥನೂ ಕೊಡೋದಿಲ್ಲ ಎಂದು ಅರ್ಥ ಮಾಡ್ಕೋಬೇಕು. ಬೇರೆ ಪದಾರ್ಥ ನೆಮ್ಮದಿ ಕೊಡೋದೇ ಇಲ್ಲ. ನೆಮ್ಮದಿ ಅಂತ ತಿಳ್ಕೊಂಡ್ರೆ ಅದು ಇಂಪರ್ಫೆಕ್ಟ್ ಆಗಿರೋದು, ಇನ್ಅಡಿಕ್ವೇಟ್ ಅದು, ಎಷ್ಟೋ ಅಷ್ಟೇ, ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಿಜವಾದ ಶಾಂತಿ ಸಮಾಧಾನಗಳನ್ನು ಕಾಣಬೇಕಾದರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಚಾಂದೋಗ್ಯದಲ್ಲಿ ಕಥೆ ಕೆಡ್ತೇವಲ್ಲ, ಜ್ಞಾನಶ್ರುತಿ ದೊಡ್ಡ ಚಕ್ರ ರಾಜ ಅವನು, ಪಾಪ ದೊಡ್ಡ ಚಕ್ರವರ್ತಿ. ಆಮೇಲೆ ಗೊತ್ತಾಯ್ತು ಅವನಿಗೆ ಅಪೂರ್ವವಾದಂಥ ರೈಕ್ವರು ಅಂತಕ್ಕಂಥ ಅವಧೂತರು. ಅವರಲ್ಲಿ ಏನೇನೂ ಇಲ್ಲ, ಅವರ ಹತ್ರ ಆಸ್ತಿ ಪಾಸ್ತಿ ಇಲ್ಲ, ಅಲ್ಲ ಮೈ ಮೇಲೆ ಸರಿಯಾದ ಬಟ್ಟೆ ಕೂಡ ಇಲ್ಲ. ಸಾಮಾನ್ಯ ವ್ಯಕ್ತಿಗಳು ಪಾಪ, ಯಾವುದೋ ಎತ್ತಿನ ಗಾಡಿ ಯಾವುದೋ ಗಾಡಿ ಕೆಳಗೆ ಕುತ್ಕೊಂಡಿರ್ತಾರಷ್ಟೆ. ರಾಜ ನೋಡ್ತಾನೆ, ಆಶ್ಚರ್ಯವಾಗಿ ಹೋಗುತ್ತೆ. ಏನು ಆಶ್ಚರ್ಯ ಇದು, ನಾನು ಚಕ್ರವರ್ತಿಯಾಗಿ ಏನು ಸಮಾಧಾನ ಗಳಿಸಿಲ್ಲ, ನೀವು ಅಂತ ಅದಕ್ಕಿಂತ ಹೆಚ್ಚು ಸಮಾಧಾನ ಗಳಿಸಿದ್ದೀರಿ, ನಿಮ್ಮ ಆಸ್ತಿ ಯಾವುದು ಅಂತ ಕೇಳ್ತಾನೆ. ನಿಮ್ಮನ್ನು ನೋಡಿದರೆ ಎಷ್ಟು ಶಾಂತರಾಗಿದ್ದೀರಿ ನೀವೀಗ, ನನಗೆ ಅಷ್ಟು ಶಾಂತಿ ಇಲ್ಲ, ನಿಮಗೇನೂ ಇಲ್ಲ, ಎಲ್ಲಿಂದ ನಿಮಗೆ ಶಾಂತಿ ಬಂತು ಅಂತ ಕೇಳಿದರೆ ಆ ಹೇಳ್ತಾರೆ, ಜ್ಞಾನದಿಂದ ಶಾಂತಿ ಅಂತ ಹೇಳಿ. ಇನ್ನೊಂದು ಪ್ರಶ್ನೆ ಬರಬಹುದು, ಎಲ್ಲ ಬಿಟ್ಟರೆ ಶಾಂತಿ ಬರುತ್ತೆ ಅವನು ಯಾರಿಗೆ ಗೊತ್ತು, ಎಲ್ಲ ಬಿಟ್ಕೊಂಡ್ಬಿಡೋದು ಕೊನೆಗೆ, ಮನೆ ಬಿಟ್ಟ ಅದನ್ನ ಬಿಟ್ಟ ಎಲ್ಲ ಬಿಟ್ಟು ಬಿಟ್ಟ ಶಾಂತಿ ಬರುತ್ತಾ, ಬಿಟ್ಟೇ ಬಿಡುತ್ತೆ, ಇದು ಶಾಂತಿನೇ ಹೋಗಿಬಿಡುತ್ತೆ ಅಷ್ಟೇ. ಬಿಟ್ಟಕರೆಲ್ಲ ಅಪ್ರೋಚಿಸಬೇಕಾಗತ್ತೆ, ಅಲ್ಲ ಎಲ್ಲ ಬಿಟ್ಟವನು ಶಾಂತಿ ಸಿಗೋದಿಲ್ಲ, ದೇವರನ್ನು ಹಿಡಿದವನಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಿದ್ರು. ದೇವರನ್ನು ಹಿಡಿಬೇಕು, ಅದಕ್ಕೆ ಜ್ಞಾನ ಅಂತ ಕರೀತಾರೆ. ದೇವರನ್ನು ಹಿಡಿದವನಿಗೆ ಬರತಕ್ಕಂಥ ಶಾಂತಿ ಬೇರೆಯವರಿಗೆ ಏನು ಮಾಡಿದರೂ ಬರೋದಿಲ್ಲ. ಎರಡು ಎಕ್ಸ್ಟ್ರೀಮ್ ನೋಡಿದ್ದೀವಿ ನಾವೀಗ, ತುಂಬ ಶ್ರೀಮಂತ ಶಾಂತಿ ಇಲ್ಲ, ತುಂಬ ಬಡವ ಶಾಂತಿ ಇಲ್ಲ. ಇವನು ಬಡವನಿಗೂ ಶಾಂತಿ ಇಲ್ಲ, ಶ್ರೀಮಂತನಿಗೂ ಶಾಂತಿ ಇಲ್ಲ, ಅಧಿಕಾರಿ ಶಾಂತಿ ಇಲ್ಲ, ಅವನು ಹೇಳ್ತಾನೆ ಅಯ್ಯೋ ನನ್ನ ತಲೆ ಬಿಸಿಯಾಗಿದೆ ಅಂತಾನೆ. ಕ್ಲರ್ಕು ಅವನಿಗೂ ಅಟೆಂಡರ್ ಅವನಿಗೂ ಶಾಂತಿ ಇಲ್ಲ, ಪ್ರತಿಯೊಬ್ಬರಿಗೂ ಟೆನ್ಷನ್ನೇ. ಟೆನ್ಷನ್ ಫ್ರೀ ಲೈಫ್ ಜಗತ್ತಲ್ಲಿ ಸಾಧ್ಯನೇ ಇಲ್ಲ. ಯಾರಿಗೆ ಸಾಧ್ಯ ಅದು? ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಜ್ಞಾತ್ವಾ ಮಾಂ ಶಾಂತಿಂ ರುಚ್ಛತಿ, ಶಾಂತಿಂ ಪ್ರಾಪ್ನೋತಿ. ಈ ಪ್ರಶ್ನೆ ಉತ್ತರ ಸಿಕ್ಕರೆ ಇವತ್ತನ್ನ ಮೋಕ್ಷ ಈಚ್ಛೆ ಬಿಟ್ಟುಬಿಡಿ. ಶಾಂತಿ ಅಂತ ನಿಮಗೆ ಬೇಕಲ್ಲ, ಶಾಂತಿ ಬೇರೆ ಕಡೆ ಸಿಗೋದಿಲ್ಲ ಅಂತ ಜಗತ್ತು ನಮ್ಮ ಎದುರು ಕಾಣ್ತಾ ಇದೆ. ಇವರು ರಾಜ ಮಹಾರಾಜರು ಗಲಾಟೆ ಮಾಡ್ತಾರೆ, ಭಾರಿ ಎಂತೆಂಥ ಜನರು ಒದ್ದಾಡ್ತಾ ಇದ್ದಾರೆ, ಅವರ್ಯಾರಿಗೂ ಶಾಂತಿ ಸಿಕ್ಕಿಲ್ಲ. ಆದರೆ ಶಾಂತಿ ಸಿಕ್ಕವರು ಇದ್ದಾರೆ, ಅವರೆಲ್ಲ ಜ್ಞಾನಿಗಳಾದವರು. ಆದ್ದರಿಂದ ತತ್ವಜ್ಞಾನಕ್ಕೋಸ್ಕರ ನಾವು ವಿಶ್ವ ಪ್ರಯತ್ನ ಮಾಡಬೇಕು. ಇಷ್ಟು ಭಗವಂತ ಹೇಳಿ ಈ ಆರನೇ ಅಧ್ಯಾಯದಲ್ಲಿ ಆ ತತ್ವಜ್ಞಾನ ಪ್ರಾಪ್ತಿಯ ದೊಡ್ಡ ಉಪಾಯವನ್ನು ಹೇಳಿದ್ದ. ಇಷ್ಟೊತ್ತು ಓದೋದು ಎಲ್ಲ ಕರ್ಮ ಮಾಡೋದು ಎಲ್ಲ ಹೇಳಿದ. ಇಲ್ಲಿ ಆಚಾರ್ಯರು ಬರೀತಾರೆ, ಆಚಾರ್ಯರು ಬರೆದ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡ್ತಾರೆ. ಇದರೊಳಗೆ ಧ್ಯಾನ ಯೋಗವನ್ನು ಭಗವಂತ ಹೇಳ್ತಾರೆ. ಇದು ನಮ್ಮ ಜನ ತುಂಬ ತಿಳ್ಕೊಳ್ಳೇಬೇಕಾದ ಮತ್ತೊಂದು ಭಾಗ ಇದೆ. ಇವತ್ತು ಧ್ಯಾನ ಯೋಗ ಅಂದರೆ ಯಾವುದೋ ಹೋದ 25 ರೂಪಾಯಿ 50 ರೂಪಾಯಿ ಕೊಟ್ಟ ಮಂದ ಬೆಳಕಲ್ಲಿ ಕೂತು ಬರ್ತಾರೆ 3 ತಾಸು. ಇದು ಧ್ಯಾನ ಅಲ್ಲ, ಭಗವದ್ಗೀತೆಯ ಧ್ಯಾನನೇ ಬೇರೆ, ಇವರು ಜನ ಹೇಳೋ ಧ್ಯಾನಗಳೇ ಬೇರೆ, ಪತಂಜಲಿ ಯೋಗಶಾಸ್ತ್ರದ ಧ್ಯಾನ ಬೇರೆ, ಭಗವದ್ಗೀತೆ ಹೇಳಿದ ಧ್ಯಾನನೇ ಬೇರೆ. 6ನೇ ಅಧ್ಯಾಯಕ್ಕೆ ಧ್ಯಾನ ಯೋಗ ಅಂತಲೇ ಹೆಸರು. ಧ್ಯಾನ ಯೋಗ, ಆತ್ಮ ಸಂಯಮ ಯೋಗ ಹೀಗೆಲ್ಲ ಕರೆದಿದ್ದ. ಅದನ್ನು ವಿಶ್ಲೇಷವಾಗಿ ತಿಳಿಸ್ತಕ್ಕಂಥ ಒಂದು ಅಪೂರ್ವವಾದ ಅಧ್ಯಾಯ ಇದು. ಅದನ್ನು ಈ ಬಾರಿ ಪ್ರವಚನದಲ್ಲಿ 7 ದಿವಸಗಳ ಪ್ರವಚನದಲ್ಲಿ ಮುಗಿಸಬೇಕು. ಕಳೆದ ಬಾರಿ 5ನೇ ಅಧ್ಯಾಯ ಒಂದು ಸರ್ತಿಗೆ ಮುಗಿದಿತ್ತು, ಈ ಸರ್ತಿನ ಹಾಗೆ ಮುಗಿಸ್ಬೇಕು. 6ನೇ ಅಧ್ಯಾಯವನ್ನು ಈ ಪ್ರವಚನ ಮಾಲಿಕೆಯಲ್ಲಿ 7 ದಿವಸಗಳ ಅವಧಿಯೊಳಗೆ ಅದನ್ನು ಮುಗಿಸಿದರೆ ಎಷ್ಟು ವಿಚಾರ ನಮಗೆ ಗೊತ್ತಾಗುತ್ತೆ. ನಿತ್ಯ ಜೀವನಕ್ಕೆ ಬೇಕಾದ ವಿಷಯದಿಂದ ಹಿಡಿದು ಮೋಕ್ಷ ಪ್ರಾಪ್ತಿಯವರೆಗೆ ನಾವು ಏನೆಲ್ಲ ಇಷ್ಟಪಡ್ತೇವೋ ಅದನ್ನೆಲ್ಲ ಭಗವಂತ ಈ ಧ್ಯಾನ ಯೋಗದ ನೆಪದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮೊದಲ ಶ್ಲೋಕ ಶ್ರೀ ಭಗವಾನ್ ಉವಾಚ ಅಂತಾನೆ ಪ್ರಾರಂಭ. ಅರ್ಜುನ, ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಾ ಸನ್ಯಾಸೀ ಚ ಯೋಗೀ ಚ ನಾ ನಿರಗ್ನಿ ನ ಚಾಕ್ರಿಯ. ಪೂರ್ವವಾದ ಶ್ಲೋಕ ಇದು. ಮೊದಲನೇ ಶ್ಲೋಕದಿಂದಲೇ ನಿರೂಪಣೆಯ ಪ್ರಾರಂಭ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಹ, ಯಹ ಕಾರ್ಯಂ ಕರ್ಮ ಕರೋತಿ. ಮೊದಲು ಯೋಗಿ ಆಗಬೇಕಾದ್ರೆ ಮಾಡೋ ಕೆಲಸ ಫಸ್ಟ್ ಮಾಡು ಅಂತ ಹೇಳುತ್ತ. ಕೆಲಸ ಬಿಟ್ಟು ಬಂದವನು ಯೋಗಿ ಆಗೋದಿಲ್ಲ. ಫಸ್ಟ್ ಕಾರ್ಯಂ ಕರ್ಮ ಕರೋತಿ ಯಹ, ಕಾರ್ಯಂ ಅಂದ್ರೂ ಒಂದೇ, ಕರ್ತವ್ಯ ಅಂದ್ರೂ ಒಂದೇ, ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು. ಜೊತೆಗೆ ಅನಾಶ್ರಿತ ಕರ್ಮಫಲಂ, ಕರ್ಮಫಲಂ ಅನಾಶ್ರಿತ, ಕರ್ಮಫಲಗಳನ್ನು ಎಂದೂ ಅಪೇಕ್ಷೆ ಪಡಲೇಬಾರದು. ಹಿಂದೆ ಹೇಳಿದ ಒಟ್ಟು ಸಾರಾಂಶ ಇದೆ. ಮೊದಲ 5 ಅಧ್ಯಾಯಗಳ ಒಟ್ಟು ಸಾರಾಂಶವನ್ನು ಭಗವಂತ ಈ ಮಾತಿನಲ್ಲಿ ಹೇಳ್ತಾನೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಹ ಸಹ ಸನ್ಯಾಸೀಚ ಯೋಗೀಚ. ಸನ್ಯಾಸಿ ಅಂತ ಅವನನ್ನು ಕರೆಯಬೇಕು, ಯೋಗಿ ಅಂತ ಅವನನ್ನು ಕರೆಯಬೇಕು ಅಂತ ಹೇಳ್ತಾರೆ. ನಿಜವಾದ ಸನ್ಯಾಸಿ ಅಂದರೆ ಯಾರು? ಅವನಿಗೆ ಪ್ರತಿಯೊಂದು ಕರ್ಮವನ್ನು ಮಾಡ್ತಾನೆ, ಮಾಡಬೇಕಾದ್ದನ್ನು ಕೃಷ್ಣಾರ್ಪಣ ಅಂತಾನೆ, ಅವನು ಯೋಗಿ, ಅವನು ಸನ್ಯಾಸಿ. ಇವತ್ತು ಸನ್ಯಾಸಿ ಅಂದರೆ ವೇಷದ ಸನ್ಯಾಸ ನಿಮಗೆ ಗೊತ್ತಾಗೋದು, ವೇಷದ ಸನ್ಯಾಸ ಸೆಕೆಂಡರಿ, ನಿಜವಾದ ಪ್ರೈಮರಿ ಸನ್ಯಾಸ ಅಂದರೆ ಇದು. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಹ ಸಾ ಸನ್ಯಾಸಿ ಚ ಯೋಗೀ ಚ. ಯೋಗಿ ಅಂದರೂ ಇವರೇ, ಸನ್ಯಾಸಿ ಅಂದರೂ ಇವರೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಯೋಗಿಗಳು, ನಿಜವಾದ ಸನ್ಯಾಸಿಗಳು ಅಂದರೆ ಪ್ರತಿಯೊಂದು ಕರ್ಮವನ್ನು ಮಾಡೋರೇ ಹೊರತು ಬಿಟ್ಟು ಬಂದವರಲ್ಲ. ಕಾವಿ ಬೆಟ್ಟೆಗಳು ಯಾರೋ ಕೂತ್ಬಿಟ್ಟಿರ್ತಾನೆ ಪಾಪ, ಉಪದೇಶ ಮಾಡ್ತಾ ಇರ್ತಾನೆ, ಆಮೇಲೆ ನೋಡ್ತಾರೆ ಹೆಂಡತಿ ಮಗು ಹೊಡ್ಕೋತಿರ್ತಾರೆ, ಕಷ್ಟಪಡ್ತಿರ್ತಾರೆ. ಅಯ್ಯೋ ಮಾ ಪುಣ್ಯಾತ್ಮ, ಅವರು ಸಾಕು ಯೋಗ್ಯತೆ ನಿನಗಿಲ್ಲ, ಸಮಾಜ ಏನು ಸಾಕ್ತಿ ಅಂತ ಏನು ಮಾಡಬೇಕಾಗ, ಅವನು ಯಾತಕ್ಕೆ ಓಡಿ ಬಂದಿರ್ತಾನೆ ಗೊತ್ತೇನು? ಸಾಕಷ್ಟು ಯೋಗ್ಯತೆ ಇಲ್ಲ, ಪಲಾಯ ಎಸ್ಕೇಪಿಸಮ್ ಅದು, ಪಲಾಯನ ವಾದ ಮಾಡಿ ಬಂದಿರ್ತಾನೆ. ಅವನೆಂದೂ ಸನ್ಯಾಸಿ ಆಗೋದಿಲ್ಲ. ನಿಜವಾದ ಸನ್ಯಾಸ ಬೇರೆ, ತಗೊಂಡ್ರೆ ತಪ್ಪಲ್ಲ, ನಿಜವಾದ ಸನ್ಯಾಸ ತಗೊಂಡ್ರೆ ತಪ್ಪಲ್ಲ. ಅರೆ ವೇಷದಿಂದ ಮಾತ್ರ ಸನ್ಯಾಸಿ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ಸೊತ್ತು ಯೂನಿಫಾರ್ಮ್ ಪೊಲೀಸ್ ಡ್ರೆಸ್ ಹಾಕೋದ್ರೆ ಪೊಲೀಸ್ ಆಗಿಬಿಡ್ತಾನ, ಫ್ಯಾನ್ಸಿ ಡ್ರೆಸ್ ಆಗುತ್ತಷ್ಟೇ. ಪೊಲೀಸ್ ಆಗೋದ್ರೆ ಫ್ಯಾನ್ಸಿ ಡ್ರೆಸ್ ಆಗ್ತಾನೆ ಹೊರತು ಆಗೋದಿಲ್ಲ. ಅದಕ್ಕಿರೋ ಕ್ವಾಲಿಫಿಕೇಶನ್ನು ಕೆಲಸ ಸಿಕ್ಕ ಯೂನಿಫಾರ್ಮ್ ಹಾಕೋತಾನಲ್ಲ ಅದು ಬೇರೆ. ಸೊ ವಿಥೌಟ್ ಯೂನಿಫಾರ್ಮು ಅವನು ಸಮಾಜ ಸೇವೆ ಮಾಡಬಹುದು, ವಿತ್ ಯೂನಿಫಾರ್ಮ್ ಸಮಾಜಕ್ಕೆ ಮೋಸನೂ ಮಾಡಬಹುದು. ವಿತ್ ಯೂನಿಫಾರ್ಮ್ ಮೋಸ ಮಾಡೋಕ್ಕೂ ಬರುತ್ತೆ, ವಿಥೌಟ್ ಯೂನಿಫಾರ್ಮ್ ಸರ್ವಿಸ್ ಮಾಡೋಕ್ಕೂ ಬರುತ್ತೆ. ಅದಕ್ಕೆ ಸನ್ಯಾಸಿಗೆ ಎರಡು ವಿಧ, ವೇಷದಲ್ಲಿ ಸನ್ಯಾಸಿ ಆಗಬಹುದು, ಒಳಗಾಗದೇ ಇರಬಹುದು, ಒಳಗಾಗಿ ಹೊರಗೂ ಆಗಿರಬಹುದು. ಆದರೆ ಒಳಗೆ ಸನ್ಯಾಸ ಇದ್ದು ಹೊರಗಿಲ್ಲದೇ ಇರಬಹುದು. ಅತಿ ಶ್ರೇಷ್ಠ ಯಾವುದು ಅಂದರೆ ಎರಡು ಸೇರಿದರೆ ಭಾರಿ ಒಳ್ಳೆಯದೇ, ಆದರೆ ಒಳಗೆ ಸನ್ಯಾಸ ಇರುತ್ತಲ್ಲ ಭಾರಿ ದೊಡ್ಡದದು. ಮಾಡೋ ಕೆಲಸವನ್ನು ಪ್ರತಿಯೊಂದನ್ನು ಮಾಡಿ ಎಲ್ಲ ಫಲವನ್ನು ಬಿಡ್ತಾನಲ್ಲ, ಅದಕ್ಕಿಂತ ದೊಡ್ಡ ಸನ್ಯಾಸ ಯಾವುದಿದೆ? ಸಾ ಸನ್ಯಾಸೀಚ ಯೋಗೀಚ. ಇವತ್ತು ಕೃಷ್ಣ ನೋಡಿ, ಕೃಷ್ಣ ಸನ್ಯಾಸದಲ್ಲ, ಕೃಷ್ಣ ಗೃಹಸ್ಥಾಶ್ರಮಿ, ಬರೀ ಗೃಹಸ್ಥಾಶ್ರಮಿ ಎಲ್ಲ. 16108 ಜನಗಳನ್ನ ಹೆಂಡರನ್ನಾಗಿ ಪಡೆದವನು. ಆತನ ಪೂಜೆ ಯಾರು ಮಾಡ್ತಾರೆ? ಸನ್ಯಾಸಿಗಳೇ ಮಾಡಬೇಕು. ಉಡುಪಿ ಕೃಷ್ಣನ ಪೂಜೆ ಗೊತ್ತು, ಸನ್ಯಾಸಿಗಳೇ ಮಾಡಬೇಕು ತಮಾಷೆ ಅಂತ ಕೇಳಿದೆ. ತಾನು ಸನ್ಯಾಸಿ ಅಲ್ಲ, ಸನ್ಯಾಸಿಗಳೇ ಪೂಜೆ ಮಾಡಬೇಕು. ಕೃಷ್ಣನ ಸನ್ಯಾಸ ಎಷ್ಟೊಂದು ಅರ್ಥ ಆಯ್ತಲ್ಲ. ಆಗ ಕೃಷ್ಣನ ಸನ್ಯಾಸ ಅಂದ್ರೆ ಯಾವ ಕ್ಯಾಲಿಬರ್ ಸನ್ಯಾಸ, ಹೈಯೆಸ್ಟ್ ಸನ್ಯಾಸ. ಯಾತಕ್ಕೆ? ಅವನಷ್ಟು ಲೋಕಹಿತ ಯಾರೂ ಮಾಡೋದಿಲ್ಲ, ಒಂದು ಫಲ ಕೃಷ್ಣ ಸ್ವೀಕಾರ ಮಾಡಲಿಲ್ಲ. ಕೃಷ್ಣನ ಕಥೆನೆ ಸಾಕ್ಷಿ. ಕೃಷ್ಣ ಕಂಸನ ಕೊಂದ, ರಾಜನಾಗಲಿಲ್ಲ. ಶಿಶುಪಾಲನ ಕೊಂದ, ರಾಜನಾಗಲಿಲ್ಲ. ಜಲಹಂದನ ಕೊಂದ, ಕೊಲ್ಲಿಸ್ತ, ರಾಜನಾಗಲಿಲ್ಲ. ಆಮೇಲೆ ಶೃಗಾಲ ವಾಸುದೇವ ಕೊಲ್ಲಾಪುರದ ರಾಜ, ಅವನು ಕೊಂದ, ರಾಜನಾಗಲಿಲ್ಲ. ಕೊನೆ ರಾಜನೇ ಆಗಲಿಲ್ಲ ಕೃಷ್ಣ. ಆಶ್ಚರ್ಯ ಅಂತ, ಜನ್ಮಪೂರ್ತಿ ಕೃಷ್ಣ ರಾಜನೇ ಆಗಲಿಲ್ಲ, ಆದ್ರೆ ರಾಜರಾಜನಿಂದ ಪೂಜಿತನಾದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ತಾನು ಹಿಡಿದು ತಾನೇ ನಡೆಸ್ತಾನೆ. ಕರ್ಮವನ್ನು ಮಾಡು, ಫಲ ಕೇಳಬೇಡ. ತಾನು ಎಲ್ಲ ಶತ್ರುಗಳನ್ನು ಕೊಂದ, ರಾಜ್ಯ ಅಳ್ಳೇ ಇಲ್ಲ. ಅದಕ್ಕೆ ಫಲ ಬಿಡೋದು ತಾನೇ ಎಕ್ಸಾಂಪಲ್. ಅದಕ್ಕೆ ಫಲವನ್ನು ತಾನೇ ಬಿಟ್ಟು ತೋರಿಸ್ತಾರೆ. ಕಂಸರನ್ನು ಕೊಂದ ಮೇಲೆ ಉಗ್ರಸೇನೆ ಪಟ್ಟ ಕಟ್ಟುತ್ತಾರೆ. ಯಾಕೆ? ಯಾರ ರಾಜ್ಯ ಅದು? ಉಗ್ರಸೇನ ರಾಜ್ಯ. ಕಂಸ ಕಿತ್ಕೊಂಡಿದ್ದ, ಕಂಸರು ಕೊಂದ, ಅವನಿಗೆ ಕೊಡಿಸ್ತ. ಇಬ್ಬರು ಜಗಳಾಡ್ತಿರ್ತಾರೆ ಹುಡುಗರು, ಪಾಪ ಹೋಗ್ತಾನೆ ಅವನು. ಏನ್ ಬೇಕು? ಚಾಕ್ಲೇಟ್? ನಿನಗೇನು ಜಗಳಾಡ್ತೀರಾ? ಕೊಡಿ ತೊಗೊಂಡು ತಾನು ಬಾಯಲ್ಲ ಕೊಂಬಿಟ್ಟು ಏನ್ ಮಾಡ್ಬೇಕಾಗ? ಇಬ್ಬರು ಬಿಡಿ ತಾನು ಬಾಯಲ್ಲ ಕೊಟ್ರೆ ಇನ್ನು ಇವನೇ ಕಳ್ಳನಾಗ್ತಾನೆ. ಕೃಷ್ಣ ಹಾಗೆ ಮಾಡಲಿಲ್ಲ. ಉಗ್ರಸೇನ ರಾಜ್ಯ ಉಗ್ರಸೇನೆ ಕೊಡಿಸ್ತ, ಜರಾಹಿಂದ ರಾಜವನ್ನು ಅವನ ಮಗನಿಗೆ ಕೊಡಿಸ್ತ, ಶಿಶುಪಾಲನ ರಾಜ್ಯವನ್ನು ಅವನ ಮಗನಿಗೆ ಕೊಡಿಸ್ತ. ಅವನು ಸಹದೇವ ಅಂತ, ಅವನ ಮಗ ಪಾಂಡವರು ಸಹದೇವ ಬೇರೆ, ಈ ಸಹದೇವ ಬೇರೆ. ಜರಾಹಂದನ ಮಗ ಸಹದೇವ, ಅವನಿಗೆ ಕೊಡಿಸ್ತಾನೆ. ಶಿಶುಪಾಲ ಮಗ ದೃಷ್ಟಕೇತು, ಅವನಿಗೆ ಕೊಡಿಸ್ತಾನೆ. ಶೃಗಾಲವಾಸದೇವನ ಮಗ ಚಕ್ರದೇವ, ಅವನಿಗೆ ಕೊಡಿಸ್ತಾನೆ. ಹೊರತು ತಾನು ಒಂದು ಸತ್ಯ ರಾಜ್ಯಭಾರ ಮಾಡೋದೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಾ ಫಲೇಶು ಕದಾಶನ. ಅದಕ್ಕೆ ರಾಜರಾಗಲಿಲ್ಲ, ರಾಜರಾಜ ಪೂಜಿತನಾಗ್ತಾನೆ. ಎಲ್ಲಿ? ರಾಜಸೂಯಾಗದ ಕಾಲದೊಳಗೆ ಅಗ್ರ ಪೂಜೆಯನ್ನು ಕೃಷ್ಣ ಹೊಂದ. ಯಾವ ರಾಜರಿಗೂ ಕೂಡ ಸಿಗಲಿಲ್ಲ, ಕೃಷ್ಣನಿಗೆ ಸಿಕ್ಕಂಥದ್ದು ಒಂದು. ಅದಕ್ಕೆ ರಾಜರಾಜರಿರಲು ನೀನೇ ಸರ್ವೋತ್ತಮ ಧರ್ಮರಾಜ ಪೂಜೆ ಮಾಡಿದನಲ್ಲ. ಲೋಕಭರಿತನೋ ರಂಗ ಅನೇಕ ಚರಿತನೋ ಅಂತ ಕೊಂಡಾಡಬೇಕಾದ್ರೆ ಆ ರಾಜಸೂಯಾಗ ದೃಷ್ಟಾಂತವನ್ನು ಮುಂದೆ ಇಡುತ್ತಾರೆ. ಇದು ಕೃಷ್ಣನ ಸ್ವತಃ ತಾನೇ ಮಾಡಿ ತೋರಿಸಿದಂಥ ಹಿರಿಮೆ. ಸನ್ಯಾಸಿ ವೃಂದದಿಂದ ಭಗವಂತ ಪೂಜ್ಯನಾಗ್ತಾನೆ. ಕೃಷ್ಣ ಸರ್ವೋತ್ತಮತ್ವ ನಿರೂಪಿತವಾಗ್ತಾಯಿ. ಅರ್ಜುನ, ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಹ ಸಾ ಸನ್ಯಾಸೀಚ ಯೋಗೀಚ ನಾ ನಿರಗ್ನಿ ನ ಚ ಅಕ್ರಿಯ. ಸನ್ಯಾಸಿಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ. ಏನದು? ಅವರು ಅಗ್ನಿ ಬಿಡ್ತಾರೆ. ಅಗ್ನಿ ಬಿಡ್ತಾರೆ ಅಂದ್ರೆ ಏನು? ಅವ್ರು ವೈಷ್ಣವ್ಯಾದಿ ಮಾಡೋಹಾಗಿಲ್ಲ, ಅಗ್ನಿ ಕಾರ್ಯಾದಿಗಳಿಲ್ಲ, ವೈಷ್ಣದೇವ ಇಲ್ಲ, ಅಡಿಗೆ ಮಾಡ್ಕೊಳ್ಳೋಗೆ ಇಲ್ಲ. ಫಸ್ಟ್ ಆಫ್ ಆಲ್ ಅಗ್ನಿ ಬಿಟ್ಟು ಬಿಡ್ತಾರೆ. ಸೊ ಅಗ್ನಿ, ಓ ಸನ್ಯಾಸ ಅಂದ್ರೆ ಇಷ್ಟೇನ, ಅಡಿಗೆ ಮಾಡ್ಕೋಬಾರ್ದಾ? ಹೋಟೆಲ್ ಹೋಗ್ಬಿಟ್ರೆ ಸನ್ಯಾಸಿಗಳು. ಈ ಸನ್ಯಾಸ ಅಲ್ಲ, ಮತ್ತೆ ಅಡಿಗೆ ಮಾಡ್ಕೊಡೋದಿಲ್ಲ ಅಂದ್ರೆ ಭಿಕ್ಷೆ ಬಿಡಬೇಕೇ ಹೊರತು ಇನ್ನೊಂದು ಕಡೆ ತಿನ್ನಾಗಿಲ್ಲ. ಅದು ರಥ ಅವರು. ಅಕ್ರಿಯ, ಅವನಿಗೆ ಕ್ರಿಯೆ ಇಲ್ಲ. ಕ್ರಿಯೆ ಇಲ್ಲ ಅಂದ್ರೆ ಏನು? ಪಿತೃ ಕಾರ್ಯ ಇಲ್ಲ, ಅಂಥ ಕಾರ್ಯಗಳಿಲ್ಲವೇ ಹೊರತು ಶಾಸ್ತ್ರಾಧ್ಯಯನ ಇಲ್ಲ ಅಂತಲ್ಲ. ಮತ್ತೆ ಅದೆಲ್ಲ ಇದ್ದೇ ಇದೆ. ತುಂಬಾ ಜನಕ್ಕೊಂದು ಗೊಂದಲ ಉಂಟು. ಸನ್ಯಾಸಿ ಆಗೋದು ಎಲ್ಲ ಬಿಡೋದು, ಸನ್ಯಾಸಿ ಆಗೋದು ಎಲ್ಲ ಬಿಡೋದು ತಪ್ಪದು. ಎಲ್ಲ ಬಿಟ್ಟರೆ ಮನುಷ್ಯ ಬದುಕೋದಿಲ್ಲ ಅಂತ ಹಿಂದೆ ಭಗವಂತ ಹೇಳಿದ್ದಾನೆ ಈಗಾಗಲೇ. ಎಲ್ಲ ಊಟ ಬಿಡ್ತಾನೆ ಸನ್ಯಾಸಿ, ಗತಿ ಏನಾಗಬೇಕು ಅವನ ಗತಿ? ಏನು ಬಿಟ್ಟಿದ್ದಾನೆ ಸನ್ಯಾಸಿ? ಬಿಟ್ಟಿಲ್ಲ. ಮತ್ತೆ ಏನು ಬಿಡಬೇಕಾಗಿದ್ರೆ? ಕೆಲವು ಬಂಧನ ನಮಗಿದೆ ಅವರು ಸನ್ಯಾಸಿಗಳಿಗೆ ಅಷ್ಟೇ ಹೊರದು. ರಿಟೈರ್ಮೆಂಟ್ ಆಗ್ತಾ ಅಂತ ಹೇಳಿಬಿಟ್ರೆ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಊಟನೂ ಬಿಟ್ಕೊಡ್ತಾನೆ ಮನೆಯೊಳಗೆ. ಮತ್ತೆ ಊಟ ತಿಂಡಿ ಜಾಸ್ತಿನೇ ಮಾಡ್ತಾನೆ, ಬಿಡೋದಿಲ್ಲ. ಯಾಕೆ? ಬೇರೆ ಕೆಲಸ ಇಲ್ಲೇ ಇಲ್ಲಲ್ಲ, ಜಾಸ್ತಿನೇ ಮಾಡ್ತಾನೆ. ಊಟ ತಿಂಡಿ ಬಿಡೋದಲ್ಲ, ರಿಟೈರ್ ಆಗಿ ಊಟ ತಿಂಡಿ ಬಿಡೋದು, ಆಫೀಸ್ ಕೆಲಸ ಬಿಡೋದೇ ಹೊರತು ಊಟ ತಿಂಡಿ ಬಿಡೋದಲ್ಲ. ಮನೆ ಕೆಲಸ ನೋಡೋದು ಬಿಡೋದಲ್ಲ. ಮತ್ತೆ ಜಾಸ್ತಿ ಆಗುತ್ತೆ ಮನೆ ಕೆಲಸ, ಪಾಪ ಹಾಲಿಗೆ ಹೋಗ್ಬೇಕು, ಪಾಪ ತಾನೇ ಇದಕ್ಕೆ ಹೋಗ್ಬೇಕಾಗತ್ತೆ, ಆ ಕೆಲಸ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಬಿಟ್ಟರೆ ಊಟನೇ ತಾನೇ ಬದುಕು, ಸಾಯೋದು, ಸತ್ತು ಹೋಗ್ಬಿಡ್ತಾನೆ. ಆಮೇಲೆ ಸನ್ಯಾಸ ಅಂದ್ರೆ ರಿಟೈರ್ಡ್ ಲೈಫ್ ಅಂದ್ರೆ ಹೇಗೋ ಹಾಗೆ. ಈ ಶ್ಲೋಕದ ಜಂಜಾಟವನ್ನು ಬಿಡ್ತಾನೆ ಹೊರತು ಎಲ್ಲ ಬಿಡ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಅದೇ ರೀತಿ ಅಗ್ನಿ ಬಿಡ್ತಾನೆ, ತಾನು ಅಡಿಗೆ ಮಾಡ್ಕೊಳ್ಳೋದಿಲ್ಲವೇ ಹೊರತು ಇನ್ನೊಬ್ರು ಮಾಡಿದ ಅಡಿಗೆ ತಾನು ತಗೊಂಡೇ ತಗೊಳ್ತಾನೆ. ಅಂದ್ರೆ ಎಲ್ಲ ಬಿಡೋದೊಂದು ಅರ್ಥ ಏನದಕ್ಕೆ? ಎಲ್ಲ ಬಿಡೋದಲ್ಲ, ನಿಷಿದ್ಧ ಕೆಲಸಗಳನ್ನ ಬಿಡೋದು ಮೊದಲನೇದು. ನಿಷಿದ್ಧ ಕೆಲಸಗಳನ್ನ ಬಿಡೋದು, ಮತ್ತೆ ಮಾಡಬೇಕಾದ ಕೆಲಸಗಳನ್ನ ಮಾಡಿ ಫಲಾಪೇಕ್ಷೆಯನ್ನು ಬಿಡೋದು, ಎರಡು ಬಿಡಬೇಕು. ಕೆಟ್ಟ ಕೆಲಸ ಮಾಡಲೇಬಾರದು, ಒಳ್ಳೆ ಕೆಲಸ ಮಾಡಬೇಕು, ಫಲ ಕೇಳಬಾರದು. ಆ ದೃಷ್ಟಿಯಲ್ಲಿ ಸನ್ಯಾಸಿ ಆಗಬೇಕು, ಆದರೆ ಆ ಯೋಗಿ ಆಗಬೇಕು ಹೊರತು ಬೇರೆಯಲ್ಲ. ನಮಗೀ ಹೊಸ ವಿಚಾರ ಸಿಗುತ್ತೆ.